ಜೀವನ ಒಂದು ಕಲಾ ಸೌಂದರ್ಯದ ಪುಂಜ ಇದ್ದಂತೆ. ಮಾನವ ಅಥವಾ ಆತ್ಮ ಜ್ಯೋತಿ ಈ ದೇಹವನ್ನು ಧರಿಸಿ ಈ ಜಗತ್ತಿನಲ್ಲಿ ನಾವು ಪಾತ್ರ ಮಾಡುವಾಗ ಒಂದಲ್ಲ ಒಂದು ಕರ್ಮವನ್ನು ಮಾಡ್ತಲೇ ಇರ್ತೀವಿ. ನೋಡ್ತೀವಿ, ಆತ್ಮ ಜ್ಯೋತಿಯ ಬಾಯಿಯ ಮೂಲಕ ಮಾತನಾಡ್ತೀವಿ, ಕಿವಿಯ ಮೂಲಕ ಕೇಳ್ತೀವಿ, ಒಂದಲ್ಲ ಒಂದು ಕೆಲಸ ನಡೀತಲೇ ಇರ್ತದೆ. ನಮ್ಮ ಹತ್ರ ಏನೂ ಇಲ್ಲ ಅಂತಂದರೂ ಉಸಿರಾಟ ಕ್ರಿಯೆ ಅಂತೂ ಇದ್ದೇ ಇರ್ತದಲ್ವ. ಈಗ ನಮ್ಮ ಈ ಕರ್ಮ ಜಗತ್ತಿನಲ್ಲಿ ಅಥವಾ ಈ ಕರ್ಮ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿ ಪಾತ್ರವನ್ನು ಅಭಿನಯ ಮಾಡುವಂತಹ ಆತ್ಮ ಜ್ಯೋತಿ ಏನಿದೆ, ನಮ್ಮ ನಿಜವಾದಂತಹ ಒಂದು ಮೌಲ್ಯ ಜಾಸ್ತಿ ಆಗಬೇಕಾದ್ರೆ, ನಮ್ಮ ಜೀವನ ಅರ್ಥಪೂರ್ಣ ಆಗಬೇಕಾದ್ರೆ, ಎಲ್ಲರ ಜೀವನಕ್ಕಿಂತ ನಮ್ಮ ಜೀವನ ವಿಶೇಷ ಅನಿಸಿಕೊಳ್ಬೇಕಾದ್ರೆ, ನಾವು ಯಾವುದರ ಕಡೆಗೆ ಗಮನ ಕೊಡಬೇಕು? ಯಾವುದೇ ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ಅಂತ ಗುರುತಿಸಲ್ಪಡುದು ಯಾವಾಗ? ಅವರು ಮಾಡುವಂತಹ ಕರ್ಮದಿಂದ. ಶ್ರೇಷ್ಠ ಕರ್ಮ ಮಾಡಿದ್ರೆ ವಿಶೇಷ ಅನ್ನಿಸ್ತಾನೆ, ಕೆಟ್ಟ ಕರ್ಮ ಮಾಡಿದ್ರು ವಿಶೇಷ ಅನ್ನಿಸ್ತಾನೆ, ಎಲ್ಲರಿಂದಲೂ ಗುರುತಿಸಲ್ಪಡ್ತಾನೆ ಅಂತೂ ಕರ್ಮದಿಂದ. ವೀರಪ್ಪನನ್ನ ಇಡೀ ಕರ್ನಾಟಕದವ್ರಿಗೆ ಎಲ್ಲರಿಗೂ ಒಂದು ಪರಿಚಯ ಇದೆ ಅಲ್ವಾ? ನೀವು ಒಳ್ಳೆ ಕೆಲಸ ಮಾಡ್ರಿ ಅಥವಾ ಕೆಟ್ಟ ಕೆಲಸ ಮಾಡ್ರಿ ಅಥವಾ ಏನಾದರೂ ಜನ ಗುರುತಿಸುವಂತ ಕೆಲಸ ಇರಬೇಕು. ಅಂದ್ರೆ ಯಾರು ಸಹ ನಾನು ಕೆಟ್ಟವನಾಗಬೇಕು, ನಾನು ಸುಳ್ಳಿಗನಾಗಬೇಕು, ನಾನು ಮೋಸಗಾರನಾಗಬೇಕು, ನಾನು ಕೆಟ್ಟ ಕೆಲಸವನ್ನೇ ಮಾಡಬೇಕು ಅಂತ ಯಾರೂ ಬಯಸೋದಿಲ್ಲ. ಎಲ್ಲರೂ ಒಳ್ಳೆಯವರಾಗಬೇಕಂತ ಬಯಸ್ತೀವಿ. ಒಳ್ಳೆಯವರಾಗಬೇಕು, ನಾಲ್ಕು ಜನರ ಮುಂದೆ ನಾನು ವಿಶೇಷ ಆತ್ಮ ಅಂತ ಅನಿಸಿಕೊಳ್ಬೇಕಾದ್ರೆ ನಾವು ಮಾಡುವಂತಹ ಕರ್ಮದಲ್ಲಿ ವಿಶೇಷತೆ ಕಂಡು ಬರಬೇಕು. ಪ್ರತಿಯೊಂದು ಕರ್ಮಕ್ಕೂ ಸಹ ಯಥಾರ್ಥವಾದಂತಹ ರೀತಿ, ನೀತಿ, ಯುಕ್ತಿ ಇದು ಇದೆ. ನಾವು ಮಾಡುವಂತಹ ಕರ್ಮದಲ್ಲಿ ಒಂದು ರೀತಿ, ಒಂದು ನೀತಿ, ಒಂದು ಯಥಾರ್ಥವಾದಂತಹ ಯುಕ್ತಿ ತುಂಬಿಕೊಂಡು ಕರ್ಮ ಮಾಡಿದರೆ ಆ ಕರ್ಮವನ್ನು ಕಲೆ, ಆರ್ಟ್ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಯಾವುದೇ ಕೆಲಸ ಇರ್ಬೋದು. ಈಗ ನೀವು ಅಕ್ಕಂದಿರಿಗೆ ಈ ಹಾಲನ್ನು ಕ್ಲೀನ್ ಮಾಡ್ರಿ ಅಂತ ಒಂದು ಕಸ ಗುಡಿಸ್ಲಿಕ್ಕೆ ಒಂದು ಕೆಲಸ ಕೊಡ್ತೀವಿ ದಿನಕ್ಕೊಬ್ರೊಬ್ರಿಗೆ ಅಲ್ಲ, ಹಿಂಗೆ ಕೊಡಬೇಕು ಆ್ಯಕ್ಚುಲಿ. ಏಕೆಂದ್ರೆ ಇದು ಯಾರ ಮನೆ? ಇದು ಡಾಕ್ಟ್ರ್ ಮನೆ ಅಲ್ಲ, ಇದು ಯಾರ ಮನೆ? ಇದು ಬಾಬನ ಮನೆ. ಬಾಬನ ಮನೆ ಕೆಲಸ ನಾನು ಮಾಡಬೇಕು, ನಾನು ಕ್ಲೀನ್ ಮಾಡಬೇಕು, ನಾನು ಒರೆಸ್ಬೇಕು. ಒಂದು 5 ನಿಮಿಷ ಕ್ಲಾಸಿಗೆ ಅಂತ ಮೊದಲು ಬಂದರೆ ಗುಡಿಸಿ ನಾನು ಹಾಸ್ತೀನಿ, ನಾನು ಕ್ಲೀನಾಗಿಡ್ತೀನಿ. ಮೊದಲು ಭಕ್ತಿ ಮಾರ್ಗದಲ್ಲಿ ಸಹಿತ ದೇವಾಲಯದಲ್ಲಿ ಇತ್ತಲ್ವಾ, ದೇವಾಲಯಕ್ಕೆ ಹೋದರೆ ಅಲ್ಲೇ ಕೆಲಸ ಮಾಡಲಿಕ್ಕೆ ಎಂಥ ದೊಡ್ಡ ವ್ಯಕ್ತಿಯಾದರೂ ಪರಕೆ ಇಡ್ಕೊಂಡು ಏನು ಮಾಡ್ತಿದ್ದ? ಕಸ ಗುಡಿಸ್ತಾರೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ. ಜಸ್ಟ್ ನಿಮಗೆ ಒಂದು ದಿನಕ್ಕೊಬ್ಬರೊಬ್ಬರಿಗೆ ಕಸ ಗುಡಿಸ ಡ್ಯೂಟಿ ಕೊಟ್ಟೆವಂತ ತಿಳ್ಕೋಣ. ಈ ಅಕ್ಕವ್ರು ಏನು ಮಾಡಿದರು, ಈ ಹಾಲನ್ನು ಗುಡಿಸ್ಲಿಕ್ಕೆ 10 ನಿಮಿಷ ತಗೊಂಡ್ರು. 10 ನಿಮಿಷ ತಗೊಂಡ್ರು, ಇಷ್ಟು ನೀಟಾಗಿ ಗುಡಿಸಿದರೆ ಯಾವ ಮೂಲೆಯಲ್ಲಿ ಸಹಿತ ಧೂಳು ಬಿಲ್ಕುಲಿಲ್ಲ, ಇಷ್ಟು ಚೆನ್ನಾಗಿ ಗುಡಿಸಿದರೆ 10 ನಿಮಿಷ ತಗೊಂಡ್ರು. ಈ ಅಕ್ಕವರು 5 ನಿಮಿಷ ತಗೊಂಡ್ರು, ಆದರೆ ಇವರು ಎಷ್ಟು ಕ್ಲೀನಾಗಿ ಗುಡಿಸಿದಾರೋ ಅಷ್ಟೇ ಕ್ಲೀನಾಗಿ ಇವರು ಗುಡಿಸಿದ್ದಾರೆ, ಆದರೆ 5 ನಿಮಿಷದಲ್ಲಿ ಕೆಲಸ ಪೂರ್ತಿ ಗುಡಿಸಿದ್ದಾರೆ. ನಮ್ಮ ಶ್ವೇತ ಅಕ್ಕವರು 10 ನಿಮಿಷ ತಗೊಂಡ್ರು, ಆದರೆ ಮೂಲೆ ಸ್ವಲ್ಪ ಧೂಳೆಲ್ಲ ಅಲ್ಲಲ್ಲೇ ಇತ್ತು, ಅಷ್ಟು ಕ್ಲೀನಾಗಿಲ್ಲ. ಆದರೆ 10 ನಿಮಿಷ ತಗೊಂಡಿದ್ದಾರೆ, ಆದರೆ ನಿಮ್ಮಷ್ಟು ಕ್ಲೀನಾಗಿಲ್ಲ, ಇವರದಷ್ಟು ಕ್ಲೀನಾಗಿಲ್ಲ. ಸಮಯ ಅಷ್ಟೇ ತಗೊಂಡಿದ್ದಾರೆ, ಶ್ರಮನೂ ಅಷ್ಟೇ ತಗೊಂಡಿದ್ದಾರೆ. ಈಗ ಈ ಮೂವರಲ್ಲಿ ಗುಡಿಸುವ ಕಲೆ ಯಾರಲ್ಲಿದೆ? ಗೊತ್ತಾಯ್ತಾ? ಕಸ ಗುಡಿಸುವ ಕಲೆ ಅಂತಂದ್ರೆ ಕಡಿಮೆ ಸಮಯದಲ್ಲಿ, ಕಡಿಮೆ ಶ್ರಮದಲ್ಲಿ ಜಾಸ್ತಿ ಸ್ವಚ್ಛವಾಗಿ ಗುಡಿಸಿದ್ರೆ ಅದೇನು? ಕಸ ಗುಡಿಸುವ ಕಲೆ. ಇವ್ರು ಅಷ್ಟೇ ಕ್ಲೀನ್ ಮಾಡಿದ್ರೆ ಅದು ಸಮಯ ಜಾಸ್ತಿ ತಗೊಂಡ್ರು. ಕಡಿಮೆ ಸಮಯದಲ್ಲಿ, ಕಡಿಮೆ ಶ್ರಮದಲ್ಲಿ ಜಾಸ್ತಿ ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಅದು ಕಸ ಗುಡಿಸುವ ಕಲೆ. ಇನ್ನು ಮುಂದಕ್ಕೆಲ್ಲ ಬರ್ತದೆ. ಒಂದು ಇದು ಜಸ್ಟ್ ನಿಮಗೆ ಕಲೆ ಅಂತ ಹೇಗೆ ಕಲೆ, ಈಗ ಅಡುಗೆ ಮಾಡೋ ಕಲೆ, ಕೆಲವರು 4 ಗಂಟೆ ಸಮಯ ತಗೊಳ್ತಾರೆ, ಮತ್ತು ಅಡಿಗೆ ಮನೆಯಲ್ಲಿ ಪರ 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 ಕೆಲಸ ಮುಗಿಯುವುದೇ ಇಲ್ಲ. ಮತ್ತೆ ಕೆಲವರು 2 ಗಂಟೆಯಲ್ಲಿ ಜಟ್ಪಟ್ಟ, ಇವ್ರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ಕೆಲಸ ಮಾಡಿರ್ತಾರೆ, ಅಷ್ಟು ನೀಟಾಗಿ ಕ್ಲೀನಿಂಗ್ ಆಯ್ತು, ಎಲ್ಲ ಆಯ್ತು 2 ಗಂಟೆಯಲ್ಲಿ ಮುಗಿಸಿ ಬಂದಿರ್ತಾರೆ. ಕೆಲವರು 4 ಗಂಟೆ ಆದರೂ ಸಹಿತ ಕೆಲಸ ಮುಗಿದಿರುವುದಿಲ್ಲ, ಮತ್ತು ಮೊದಲಿನವರು ಅಷ್ಟು ಕ್ಲೀನ್ ಮಾಡೋಂಗಿಲ್ಲ, ಇನ್ನೂ ಪಾತ್ರೆ ಅಲ್ಲಲ್ಲೇ ಬಿದ್ದಿರ್ತದೆ, ಎಲ್ಲ ಹಂಗೆ ಇರ್ತದೆ. ಅಡುಗೆ ಮಾಡೋ ಕಲೆ, ಅಡುಗೆ ಮನೆ ಕಾಲಿಟ್ಟಾಗೇ ಗೊತ್ತಾಗಬೇಕು ಗಮ್ಮ ಅಂತ. ಒಂದು ಕಡೆ ವಾಸನೆ ಬರ್ತದೆ, ಒಂದು ಕಡೆ ಸ್ವಚ್ಛತೆ ಕಾಣ್ತಾ ಇರಬೇಕು, ಒಂದು ಕಡೆ ಇವರು ಸಹಿತ ಒಳ್ಳೆ ಮಸೀಗೀಸ್ ಎಲ್ಲ ಮಾಡ್ಕೊಂಡು ಸಟ್ಟಪಟ್ಟ ಡ್ರೆಸ್ ಅಲ್ಲ. ನೀವು ಅಷ್ಟು ಕೆಲಸ ಮಾಡಿದ್ರೆ ಅನ್ನೋದು ನಿಮ್ಗೆ ನೋಡುವಾಗ ಏನಾಗಬಾರ್ದು, ಗೊತ್ತೇ ಆಗಬಾರ್ದು. ಆ ಸ್ಟೈಲು ಅದು ಕಲೆ. ನಾವು ಮಾಡುವಂಥ ಕೆಲಸದಲ್ಲಿ ಅದು ವಿಶೇಷ ಅನ್ನಿಸ್ಬೇಕದು. ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಒಂದು ರೀತಿ ನೀತಿ ಯಥಾರ್ಥವಾದಂಥ ಯುಕ್ತಿ ತುಂಬಿಕೊಂಡ್ರೆ ಆ ಕೆಲಸವನ್ನು ಕಲೆ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಈಗ ಸರ್ಕಸ್ ಮಾಡುವಾಗ ಆ ಕಡೆ ಈ ಕಡೆ ಕಂಬ ಇಟ್ಟು ನಡುವೆ ಒಂದು ದಾರ ಕಟ್ಟಿ ಅದರ ಮೇಲೆ ಏನು ಮಾಡ್ತಾನೆ, ಒಬ್ಬ ನಡ್ಕೊಂಡು ಹೋಗ್ತಾನೆ. ಆ ಕಡೆ ಈ ಕಡೆ ಬೀಳದ ಹಾಗೆ ತನ್ನ ಶರೀರವನ್ನು ಸಮತೋಲನದಲ್ಲಿ ಇಟ್ಕೊಂಡು ಅವನು ನಡೆದು ತೋರಿಸ್ತಾನೆ. ಅದು ಅವನ ಕಲೆ. ನಮ್ಮ ನಿಲ್ಲಿಸಿದ್ರೆ ಅದು ಅವನ ಕಲೆ. ಅದು ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಇಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾನೆ, ಒಂದು ಗಳಿಗೆಯಲ್ಲಿ ಅದಕ್ಕೆಲ್ಲ ಹಾವಭಾವಕ್ಕೆ ತಕ್ಕಂತೆ ಬಣ್ಣ ಬಳಿತಾನೆ, ಅದು ಏನು ಜೀವಂತ ಚಿತ್ರವೇ, ಜೀವಂತವಾಗಿಯೇ ಎದ್ದು ಬಂತು ಅಂತ ಅನ್ನಿಸೋ ರೂಪದಲ್ಲಿ ಆ ಚಿತ್ರ ಇರ್ತದೆ. ಅದು ಚಿತ್ರಕಾರನ ಕಲೆ. ಕೆಲವರು ನಾಟಕ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಇಡೀ ಪ್ರೇಕ್ಷಕರನ್ನೆಲ್ಲ ಏನ್ ಮಾಡ್ಕೊಂಡಿರ್ತಾರೆ, ವಶ ಮಾಡ್ಕೊಂಡ್ಬಿಡ್ತಾರೆ, ಆಕರ್ಷಣೆ ಮಾಡ್ತಾರೆ. ಅದು ನಾಟಕದಲ್ಲಿ ನಾಟಕಕಾರನ ನಟಿಸುವ ಕಲೆ. ನಮ್ಮ ಜೀವನದ ಹೇಗೆ ಇವೆಲ್ಲ ಕಲೆ 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 ಅಂತೀವಿ, ಅದೇ ರೀತಿ ಬದುಕುದು ಒಂದು ಕಲೆ. ನಾವು ಬಾಳು ಬೆಳಗಬೇಕಾದ್ರೆ ಅಥವಾ ಆ ಬಾಳು ಸುಂದರ ಆಗಬೇಕಾದ್ರೆ ಅಥವಾ ನಾವು ಬಾಳುವಂತಹ ಬಾಳುವೆಯಲ್ಲಿ ಸಂತುಷ್ಟತೆ ತೃಪ್ತತೆಯನ್ನು ಕಾಣಬೇಕಾದ್ರೆ ಬಾಳಿಗೂ ಒಂದು ಕಲೆ ಇದೆ, ಜೀವನಕ್ಕೂ ಒಂದು ಕಲೆ ಇದೆ. ಅದನ್ನು ಬಿಟ್ಟು ಕಮಾನ ಕಾನ ಪೀನ ಸೋನ ಏಕದಿನ್ ಜಾನ, ಇಷ್ಟೇ ನಮ್ಮ ಜೀವನ ಇಟ್ಕೊಂಡ್ರೆ ಅದು ಕಲಾ ಸಂಪನ್ನವಾದ ಜೀವನ ಅಲ್ಲ. ಲೇಕಿನ್ ಜೀನ ಕೈಸೆ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅವನು 16 ಕಲೆಗಳನ್ನು ಮುಂದಿಟ್ಕೋಬೇಕು ಆ ಟೈಮಿಗೆ. ಜೀನ ಕೈಸೆ, ಕಮಾನ ಕಾನ ಪೀನ ಸೋನ ಏಕದಿನ್ ಜಾನ. ಲೇಕಿನ್ ಆನ ಮತ್ತೆ ಜಾನದ ನಡುವೆ ಜೀನ ಇದೆ ಅಲ್ವಾ, ಬದುಕಿದೆ ಅಲ್ವಾ ನಮ್ಮದು. ಆ ಬದುಕು ಹೇಗಿರಬೇಕು ಅಂತ ವಿಚಾರ ಮಾಡಿದಾಗ ಅವನ 16 ಕಲೆಗಳನ್ನು ಮುಂದಿಟ್ಕೊಂಡ್ಬಿಟ್ರೆ ಅವನ ಜೀವನ ಬಹಳ ಅರ್ಥಪೂರ್ಣ, ಬಹಳ ವ್ಯಾಲ್ಯೂಬಲ್, 1000 ಜನರ ನಡುವಿನ ಅವನು ಎದ್ದು ಕಾಣ್ತಾನೆ. ಈಗ ನೋಡ್ರಿ, ಸರಸ್ವತಿ ಯಾವುದಕ್ಕೆ ಸ್ಪೆಷಲಿಸ್ಟ್ ಅಂದ್ರೆ ಹೇಳ್ತಾರೆ ಬೇರೆ ಗುಣ ಇಲ್ಲ ಅಂತ ಇರ್ತಾನ. ಸರಸ್ವತಿಯ ಮುಖ ನೋಡ್ರಿ, ಶಾಂತತೆ ಇಲ್ಲ ಅವಳ ಹತ್ರ, ಪ್ರೀತಿ ಕಾಣಂಗಿಲ್ವ ಮುಖದಲ್ಲಿ, ಸಮಾಧಾನತೆ ಕಾಣಂಗಿಲ್ವ, ಹರ್ಷಿತ ಮುಖ ಕಾಣಂಗಿಲ್ವ, ಅಂತರ್ಮುಖತೆ ಕಾಣಂಗಿಲ್ವ, ಎಲ್ಲ ಡಿವೈನ್ ವರ್ಚಸ್ ಕಾಣ್ತದೆ. ಆದ್ರೆ ಅವಳು ಸ್ಪೆಷಲಿಸ್ಟ್ ಯಾವುದಕ್ಕೆ, ಜ್ಞಾನಕ್ಕೆ, ವಿದ್ಯೆಗೆ ಸ್ಪೆಷಲಿಸ್ಟ್. ಲಕ್ಷ್ಮಿಯ ಚಿತ್ರ ನೋಡಿದಿರಿ, ಲಕ್ಷ್ಮಿಯ ಮುಖದಲ್ಲಿಯೂ ನಗು ಮುಖ ಇದೆ, ಹರ್ಷಿತತೆ ಇದೆ, ಗಂಭೀರತೆ ಇದೆ, ಪವಿತ್ರತೆ ಇದೆ, ಸ್ವಚ್ಛತೆ ಇದೆ, ದಿವ್ಯತೆ ಇದೆ, ಸಹನತೆ ಇದೆ, ನಮ್ರತೆ ಇದೆ, ಎಲ್ಲ ಗುಣ ಇದೆ. ಆದ್ರೆ ಲಕ್ಷ್ಮಿ ಸ್ಪೆಷಲಿಸ್ಟ್ ಯಾವುದಕ್ಕೆ, ಸಂಪತ್ತಿಗೆ ಸ್ಪೆಷಲಿಸ್ಟ್ ಯಾರು, ಲಕ್ಷ್ಮಿ. ಹಂಗೆ ಗಣಪತಿ, ಅವನು ವಿಘ್ನವನ್ನು ದೂರ ಮಾಡೋದಕ್ಕೆ ಸ್ಪೆಷಲಿಸ್ಟ್. ಅಂದರೆ ಬೇರೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಡಾಕ್ಟರ್ ಇರ್ತಾರೆ, ಅವರು ಬೇರೆ ಎಲ್ಲರೂ ಜ್ವರ ಬಂದರೆ ಔಷಧಿ ಕೊಡ್ತಾರೆ, ಎಲ್ಲದಕ್ಕೆ ಔಷಧಿ ಕೊಡ್ತಾರೆ. ಆರು ಒಂದರಲ್ಲಿ ಸ್ಪೆಷಲಿಸ್ಟ್, ಅವರು ಯಾವುದರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೋ ಅದರಲ್ಲಿ ಜನಪ್ರಿಯ ಆಗಿರ್ತಾರೆ, ಅದರಲ್ಲಿ ಹೆಸರುವಾಸಿ ಆಗಿರ್ತಾರೆ. ನಾವು ಸಹ ಬದುಕ್ತಿದ್ದೀವಿ ಅಂತ ಅಂದ ಮೇಲೆ ಕೆಲವು ವಿಶೇಷ ಕಲೆಗಳಲ್ಲಿ ಏನಾಗಬೇಕು, ನಾವು ಸ್ಪೆಷಲಿಸ್ಟ್ ಆಗಬೇಕು. ನಿಮ್ಮನ್ನು ಕಂಡ ಕೂಡಲೇ ಹಾ ಇವ್ರ ಹತ್ರ ಈ ವಿಶೇಷತೆ ಇದೆ ಅಂತ ನಮ್ಮ ಹತ್ರ ಎದ್ದು ಕಾಣುವ ರೂಪದಲ್ಲಿ ಕೆಲವು ವಿಶೇಷತೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆ ವಿಶೇಷತೆಗಳನ್ನು ನಾವು ವಿಚಾರ ಮಾಡಿದರೆ 16 ಕಲೆಗಳು ಅಥವಾ 16 ಕಲೆಗಳು, 16 ಕಲಾ ಸಂಪೂರ್ಣ ಜೀವನ ಏನಿದೆ ಅದು ಸಂಪನ್ನ ಜೀವನ, ತೃಪ್ತ ಜೀವನ, ಸಂತುಷ್ಟ ಜೀವನ. ಈಗ ಮನುಷ್ಯ ಬದುಕಬೇಕು ಎಲ್ಲಿ, ಸಂಸಾರದಲ್ಲೇ ಬದುಕಬೇಕು. ದುಡಿಬೇಕು ಅವನು ಅಲ್ವಾ, ಹಣ ಸಂಪಾದನೆ ಮಾಡಬೇಕು, ಶರೀರ ನಿರ್ವಹಣೆ ಮಾಡಲಿಕ್ಕೋಸ್ಕರ ಹಣ ಸಂಪಾದನೆ ಮಾಡಬೇಕು, ಲಾಭ ಗಳಿಸಲಿ ಆದರೆ ಲೋಭ ಬೇಡ. ಬದುಕುವ ಕಲೆಯಲ್ಲಿ ಬರ್ತದೆ, ಲಾಭ ಗಳಿಸಲಿ ಆದರೆ ಲೋಭ ಬೇಡ. ಲೋಭ ಅಂದ್ರೇನು? ಪೇಟೆ ತುಂಬಿಸ್ಲಿಕ್ಕೋಸ್ಕರ ದುಡಿಬೇಕು ಅವನು, ಪೆಟ್ಟಿಗೆ ತುಂಬಿಸೋ ಉದ್ದೇಶ ಇಟ್ಕೊಂಡ್ರೆ ಏನಾಗ್ತದೆ? ಅಲ್ಲಿ ಲೋಭ ಬಂದ್ಬಿಡ್ತದೆ. ಲಾಭ ಬೇಕು, ಲೋಭ ಬೇಡ. ಇನ್ನು ಮನೆ ಸಂಬಂಧ ಮಕ್ಕಳು ಇವನ್ನ ಸಂಭಾಲ್ಯ ಮಾಡ್ಬೇಕು ಅವನು, ಅದನ್ನ ತೊರಿಬಾರ್ದು. ಯಾಕಂದ್ರೆ ಅವ್ನು ಜವಾಬ್ದಾರಿ ತಗೊಂಡಿದ್ದಾನೆ ಅಂತಂದ್ಮೇಲೆ ಸಂಭಾಲ್ಯ ಮಾಡಬೇಕು. ಪ್ರೀತಿ ಇರಲಿ ಎಲ್ಲರ ಜೊತೆಗೆ, ಆದರೆ ಮೋಹ ಬೇಡ. ಇದು ಬದುಕುವ ಕಲೆಯಲ್ಲಿ ಬರುವಂಥ ಕೆಲವು ಯುಕ್ತಿಗಳು. ಎಲ್ಲರ ಜೊತೆ ಪ್ರೀತಿ ಸ್ನೇಹ ಬೇಕಲ್ವಾ? ಏ, ನಾವೆಲ್ಲ ರಾಜ್ಯದ ಅಭ್ಯಾಸ ಮಾಡ್ತೀವಿ, ನಾನೀಗ ವೈರಾಗಿ ಆಗಿಬಿಟ್ಟಿದ್ದೀನಿ ಅಂತ, ಪಾಪ ಅವುಗಳ ಗತಿ ಏನು? ಮತ್ತೆ ನೀವು ಪ್ರೀತಿ ಕೊಡಬೇಕು, ಸಂಭಾಲ್ಯ ಮಾಡಬೇಕು, ನೋಡ್ಕೋಬೇಕು ನೀವು, ಆದರೆ ಮೋಹ ಬೇಡ. ಮೋಹ ಮತ್ತೆ ಪ್ರೀತಿಯಲ್ಲಿ ಡಿಫ್ರೆನ್ಸ್ ಇದೆ? ಹಾ, ಪ್ರೀತಿ ಯಾವಾಗಲೂ ಆತ್ಮಿಕವಾಗಿ ನೀವು ಒಬ್ಬರನ್ನ ಪ್ರೀತಿಸಿದ್ರೆ ಅದು ಪ್ರೀತಿ. ಆವಾಗ ಅಲ್ಲಿ ಹೆಚ್ಚು ಕಡಿಮೆ ಆಯಿತು, ರೋಗ ಬಂತು, ಅವ್ರು ಸತ್ತರು ಅಂದ್ರೆ ನೀವು ಅಳಂಗಿಲ್ಲ, ಸತ್ಯ ಪ್ರೀತಿ ಇದ್ದಾಗ. ಮೋಹ ಇದ್ದಾಗ ಅಳ್ತೀವಿ, ಮೋಹ ಇದ್ರೆ ದುಃಖ ಪಡ್ತೀವಿ, ಮೋಹ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಅವ್ರಿಗಿಂತ ಟೆನ್ಷನ್ ಇವ್ರಿಗೆ ಜಾಸ್ತಿ, ಅದು ಮೋಹ ಕಾರಣ. ಪ್ರೀತಿ ಮೋಹ ಇದ್ರದ್ದು ಡಿಫ್ರೆನ್ಸ್ ದಿನ ಕ್ಲಾಸಿಗೆ ಬರ್ತಾ ಬರ್ತಾ ಇದ್ದಂಗೆ ಗೊತ್ತಾಗ್ತದೆ. ಈಗ ನಮಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಆದರೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅಳಂಗಿಲ್ಲ. ಈಗ ನರ್ಸಸ್ ಇರ್ತಾರೆ ನೋಡ್ರಿ, ನರ್ಸಸ್ ಎಲ್ಲರೂ ಕೆಲಸ ಮಾಡ್ತಾರೆ, ರೋಗಿಗಳದ್ದು ಎಷ್ಟು ಮನಪೂರ್ವಕವಾಗಿ ಸೇವೆ ಮಾಡ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಸೇವೆ ಮಾಡ್ತಾರೆ. ಅಕಸ್ಮಾತ್ ಪೇಷಂಟ್ ಸತ್ತೋಗ್ಬಿಟ್ಟ ಅಂದರೆ ನರ್ಸಸ್ ಏನು ಕಣ್ಣೀರು ಹಾಕ್ತಾ ಕುಂತಿರ್ತಾರ? ಹಾಂ, ಪ್ರೀತಿ ಇದೆ ಆದರೆ ಏನಿಲ್ಲ ಅಲ್ಲಿ, ಮೋಹ ಇಲ್ಲ. ಅಂದರೆ ಬದುಕಿನಲ್ಲಿ ಸಹ ಇಂಥ ಕೆಲವು ವಿಶೇಷತೆಗಳು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದು ಬೆಳೆದಾಗ ಅದು ಬದುಕುವಂತಹ ಕಲೆ. ಆವಾಗನೇ ಜೀವನ ಮೌಲ್ಯ ಸಂಪನ್ನ ಅಥವಾ ಒಳ್ಳೆ ಬೆಲೆ ಬಾಳುವಂತಹ ಜೀವನ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವ ಯಾವ ವಿಶೇಷತೆಗಳು ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಳ್ಬೇಕು? ನಾ ಮಾಡುವಂಥ ಕರ್ಮದಲ್ಲಿ ಈಗ ನೋಡ್ರಿ, ಗುಣ ಇದೆ, ಗುಣ ಕರ್ಮದಲ್ಲಿ ಬಂದಾಗ ಅದು ಕಲೆ ಅಂತ ಕರೆಯಲ್ಪಡ್ತದೆ. ಒಳಗಡೆ ಇದೆ ಅದು ಗುಣ, ಅದು ಕರ್ಮದಲ್ಲಿ ಪ್ರತ್ಯಕ್ಷವಾದಾಗ ಅದು ಕಲೆ. ಮನುಷ್ಯ ಅವನು ಸಂಘಜೀವಿ, ಎಲ್ಲರ ಜೊತೆಗೆ ಅವನು ಕೂಡಿ ಬಾಳ್ತಾನಲ್ವಾ. ಎಲ್ಲರ ಜೊತೆಗೆ ಅವನು ಕೂಡಿ ಬಾಳುವಾಗ ಕೆಲವು ವಿಶೇಷತೆಗಳನ್ನು ಅವನು ತುಂಬಿಸಿಕೊಳ್ಳಲೇಬೇಕು. ಹಾಗಿದ್ರೆ ಮಾತ್ರ ಮಾನವ ಜೀವನ ಎಂಥ ಜೀವನ ಆಗ್ತದೆ? ಅದು ದೇವತಾ ಜೀವನ ಆಗ್ತದೆ. ಮಾನವನಿಂದ ನಾವು ದೇವ ಮಾನವ ಜೀವನವನ್ನು ನಡೆಸಬೇಕಾದ್ರೆ ದೇವ ಮಾನವ ಜೀವನದ ವಿಶೇಷತೆಗಳು ಯಾವುವು? ನೀವು ಹಿಂದೆ ಕೇಳಿರ್ಬೇಕಲ್ವ, ರಾಕ್ಷಸರು ಮತ್ತು ದೇವತೆಗಳು ಹೇಗಿದ್ರು, ದೇವತೆಗಳ ಲಕ್ಷಣ ಹೇಗಿತ್ತು, ರಾಕ್ಷಸರ ಲಕ್ಷಣ ಹೇಗಿತ್ತು? ಒಂದ್ಸರಿ ಎರಡು ಹಾಲ್ನಲ್ಲಿ ಇಬ್ಬರಿಗೂ ಸಹಿತ ಊಟಕ್ಕೆ ಹಾಕುತ್ತಾರಂತೆ, ದೇವತೆಗಳಿಗೆ ಒಂದು ಹಾಲ್ನಲ್ಲಿ, ರಾಕ್ಷಸರಿಗೆ ಒಂದು ಹಾಲ್ನಲ್ಲಿ, ನಿಮ್ಗೆ ಹೇಳಿರ್ಬೇಕದು ಅಲ್ವಾ. ಅಂದರೆ ಊಟಕ್ಕೆ ಹಾಕಿದ ಮೇಲೆ ಅವರಿಗೊಂದು ಕಂಡೀಷನ್ ಹಾಕಲಾಯಿತು, ಏನಂದರೆ ಕೈಯನ್ನು ಬಗ್ಗಿಸದೆ ಊಟ ಮಾಡಬೇಕು ಅಂತ. ಇಬ್ಬರಿಗೂ ಸೇಮ್ ಕಂಡೀಷನ್, ಯಾರಿಗೆ? ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ. ರಾಕ್ಷಸರಂತೂ ಗುದ್ದಾಡಿದ್ರು ಏನು ಮಾಡಿದ್ರು, ಬಗ್ಗಿದ್ರು ಏನು, ಕೈ ಬಗ್ಗಿಸದೆ ಊಟ ಮಾಡೋದು ಹೆಂಗೆ? ಭಾಳ ಕಷ್ಟಪಟ್ಟು ಅವರಲ್ಲಿ ಕೊನೆ ತನಕನ ಕೆಲಸನೇ ಆಗಿಲ್ಲ, ಬರೀ ಗುದ್ದಾಟ ನಡೀತಾ ಇತ್ತು. ದೇವತೆಗಳು ಎಲ್ಲರೂ ಕುಂತು ಸಮಾಧಾನದಲ್ಲಿ ವಿಚಾರ ಮಾಡಿ ಕೊನೆಗೆ ತಾವು ತಾವೇ ಒಪ್ಪಂದ ಮಾಡ್ಕೊಳ್ತಾರೆ. ಇಬ್ಬರು ಎದುರು ಬದುರು ಕೂತ್ಕೊಳ್ಳೋದು, ನಿಮ್ಮ ಮುಂದೆ ಒಂದು ತಟ್ಟೆ, ನನ್ನ ಮುಂದೆ ಒಂದು ಊಟದ ತಟ್ಟೆ, ಆದರೆ ಕೈ ಬಗ್ಗಿಸ್ಬಾರ್ದಲ್ವಾ. ನನ್ನ ತಟ್ಟೆದು ಊಟ ತೆಗೆದು ಎದುರಿರೋರ ಬಾಯಿಗಿಡೋದು, ಎದುರಿನಲ್ಲಿರೋರು ಅವ್ರ ಕೈಯಿಂದ ತೆಗೆದು ಎದುರಿನಲ್ಲಿರೋರು ಬಾಯಿಗಿಡೋದು, ಇದು ದೇವತಾ ಜೀವನ. ಅಂದರೆ ಪರಸ್ಪರ ಪ್ರೀತಿ, ಸ್ನೇಹ, ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ತಿಳುವಳಿಕೆ, ಗೌರವ, ಇದು ದೇವತಾ ಜೀವನದಲ್ಲಿ ಬರ್ತದೆ. ಒಂದು ನಾಲ್ಕು ಜನ ನಾವು ಒಂದು ಮನೆಯಲ್ಲಿ ಕೂಡಿ ಬಾಳುವಂತಹ ಒಂದು ನಮ್ಮ ಹತ್ರ ಶಕ್ತಿ ಇಲ್ಲ ಅಂತಂದರೆ ನಮ್ಮ ಜೀವನ ಏನು ಮಾಡ್ದಂಗೆ ಆಯ್ತು? ನಾವು ಈ ಜಗತ್ತಿನಲ್ಲಿ ಬಂದು ನಾವೇನು ಪರ್ಮನೆಂಟಾಗಿ ಇರ್ಲಿಕ್ಕೆ ಬಂದದಲ್ಲ ಅಂತ ಗೊತ್ತು ನಮಗೆ. ಏನೋ ಒಂದು ನಾಲ್ಕು ದಿನ ಬಾಳ್ತೀವಿ, ನಾಲ್ಕು ದಿನ ಇಲ್ಲ ಅಂದರೆ ನಾಲ್ಕು ವರ್ಷ ಬಾಳ್ತೀವಿ, ಬೇಡ 40 ವರ್ಷ ಬಾಳ್ತೀವಿ, ಬೇಡ 80 ವರ್ಷ ಬದುಕ್ಬೋದು ಅಷ್ಟೇ ಅಲ್ವಾ. ಮತ್ತೆ ಏನು ಮಾಡೋರೇ ನಾವು? ಎಲ್ಲ ಹೋಗೋರೆ. ಇರುವಾಗ ಒಂದು ನಾಲ್ಕು ಜನ ಒಂದು ಮನೆಯಲ್ಲಿ ಏಕತೆಯಲ್ಲಿಲ್ಲ, ಸ್ನೇಹದಲ್ಲಿಲ್ಲ, ಪ್ರೀತಿಯಲ್ಲಿಲ್ಲ ಅಂತಂದರೆ ಅವನು ಬುದ್ಧಿಜೀವಿಯಾಗಿ ಮನುಷ್ಯ, ಇನ್ನು ಪ್ರಾಣಿಗಳಾದ್ರೆ ಬಿಟ್ಟುಬಿಡಿ, ಬುದ್ಧಿಜೀವಿಯಾಗಿ ಅವನಿಗೆ ವಿವೇಚನಾ ಶಕ್ತಿ ಇದೆ, ಸರಿ ತಪ್ಪು ನಿರ್ಣಯ ಮಾಡುವಂಥ ಶಕ್ತಿ ಇದೆ. ಇಷ್ಟು ಗೊತ್ತಿದ್ದವನಾಗಿ ಅವನು ಕೂಡಿ ಬಾಳ್ತಾ ಇಲ್ಲ ಅಂತಂದರೆ ಅವನ ಆ ಟೈಪಿನ ಒಂದು ದಿವ್ಯತೆನ ಹ್ಯಾಂಗ್ ಡೆವಲಪ್ ಮಾಡ್ಕೋಬೇಕು ಹಂಗಾದ್ರೆ ನಾವೀಗ ಆ ಟೈಪಿನ ಶಿಕ್ಷಣ ಎಲ್ಲಿ ಕೊಡಬೇಕು? ಅದೇ ಯಾವ ಶಿಕ್ಷಣ? ರಾಜಯೋಗ ಶಿಕ್ಷಣ. ಬದುಕುವ ಕಲೆ ಹೇಗೆ? ಒಳ್ಳೆ ಸ್ನೇಹದಿಂದ, ಪ್ರೀತಿಯಿಂದ, ಪರಸ್ಪರ ತಿಳುವಳಿಕೆಯಿಂದ ಬಾಳುವಂಥ ಜೀವನ ಏನಿದೆ ಅದು ಕಲಾ ಸಂಪನ್ನವಾದಂಥ ಜೀವನ. ಅದರಲ್ಲಿ 16 ಕಲೆಗಳನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಎಲ್ಲ ರೂಪದಲ್ಲಿ ಪರಿಪೂರ್ಣ ಆದಾಗೇನೆ. ಅದರಲ್ಲಿ ಒಂದೇ ಕಲೆ ಬರೀರಿ, ಸರ್ವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಕಲೆ. ಎಲ್ಲರಿಗೂ ಆಸೆ ಇದೆ ಅಲ್ವಾ? ಏನಾಸೆ ಇದೆ? ಹಾ, ಎಲ್ಲರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಕಲೆ. ಈಗ ಎಲ್ಲರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಬೇಕು, ಇದ್ದ ಮಿತ್ರರನ್ನ ಮಿತ್ರರನ್ನಾಗಿ ಉಳಿಸ್ಕೊಳ್ಬೇಕು, ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡ್ಕೋಬೇಕು. ಇದು ಮೂರ ಕಡೆಗೆ ಅಟೆನ್ಷನ್ ಕೊಡ್ಬೇಕು ಅವನು. ಒಂದು, ಈಗ ಹೊಸ್ತಾ ಭೇಟಿ ಆದರೂ ಅವ್ರನ್ನ ಮಿತ್ರರನ್ನಾಗಿ ಮಾಡ್ಕೋಬೇಕು. ಎರಡನೇದಾಗಿ ಮಿತ್ರರನ್ನ ಮಿತ್ರರನ್ನಾಗಿ ಉಳಿಸ್ಕೊಳ್ಬೇಕು. ಈಚೆ 4 ಜನರ ಹೊಸ ಮಿತ್ರರನ್ನ ಮಾಡ್ಕೊಳ್ಳೋದು, ಹಳೆ ಮಿತ್ರರನ್ನ ನಿಷ್ಠುರ ಮಾಡ್ಕೊಳ್ಳೋದಲ್ಲ ಅಲ್ವಾ? ಮತ್ತೊಬ್ರು ಚಲೋಗೆ ಫ್ರೆಂಡ್ಶಿಪ್ ಆಯ್ತು, ಹಳೆಯವ್ರನ್ನ ಕೇಳೋರೇ ಇಲ್ಲ, ಆ ಟೈಪ್ ಅಲ್ಲ. ಅನ್ಯರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಳೋದು, ಇದ್ದ ಮಿತ್ರರನ್ನ ಮಿತ್ರರನ್ನಾಗಿ ಉಳಿಸ್ಕೊಳ್ಳೋದು, ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳೋದು. ಈ ಟೈಪ್ ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಳ್ಬೇಕಾದ್ರೆ ನನ್ನಲ್ಲಿ ಯಾವ ಯಾವ ವಿಶೇಷತೆ ಇರಬೇಕು? ಈಗ ನೀವೇ ವಿಚಾರ ಮಾಡ್ರಿ, ನನ್ನ ಹತ್ರ ಯಾವ ಕ್ವಾಲಿಫಿಕೇಶನ್ಸ್ ಇದ್ರೆ ನಾನು ಎಲ್ಲರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ತೀನಿ ಹೇಳ. ಎಲ್ಲರೂ ಮಿತ್ರರಾಗಂಗಿಲ್ಲ. ಕೆಲವೊಮ್ಮೆ ಈ ಕಾಲೇಜಿನಲ್ಲಿ ಒಂದೇ ಕ್ಲಾಸಲ್ಲಿ ಕುಂತಿರ್ತೀವಿ, ಒಬ್ಬಿಬ್ಬರ ಜೊತೆ ಬಹಳ ಫ್ರೆಂಡ್ಶಿಪ್, ಅಂದ್ರೆ ಎಲ್ಲರ ಜೊತೆ ಯಾಕೆ ಫ್ರೆಂಡ್ಶಿಪ್ ಬೆಳೆಯುವುದಿಲ್ಲ? ಎಲ್ಲರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಕಾದ್ರೆ ಮೊದಲನೇ ವಿಶೇಷತೆ ಏನಂತಂದ್ರೆ ಸಹನತೆ ಹೇಳ್ರಿ, ಸಹನತೆ. ನಂತರ ಪ್ರೀತಿ, ಕ್ಷಮಾಗುಣ, ಕ್ಷಮಾಶೀಲತೆ, ವಿಶ್ವಾಸ, ಮುಗುಳುನಗೆ, ಮಧುರತೆ, ಸಹಯೋಗ ಶಕ್ತಿ. ಯಾಕೆಂದ್ರೆ ನೀವು ಬಹಳ ಅನುಭವಿ ಇರ್ತೀರಿ, ನಿಮ್ಮ ಕರ್ಮಕ್ಷೇತ್ರದಲ್ಲಿ ಎಲ್ಲರ ಜೊತೆಗೆ ನಿಮ್ಗೆ ಎಷ್ಟು ಸ್ನೇಹ ಪ್ರೀತಿಯಿಂದ ಬಾಳ್ಬೇಕಂದ್ರೆ ಯಾವ ಯಾವ ಗುಣ ಇರಬೇಕು? ಅಕಸ್ಮಾತ್ ಸ್ನೇಹ ಹೆಚ್ಚು ಕಡಿಮೆ ಆಯ್ತಂದ್ರೆ ನಂದು ಯಾವ ಮಿಸ್ಟೇಕ್ನಿಂದ ಇರ್ತೀನಿ ಇಷ್ಟರ ಆಯ್ತು, ಈಗ ಗೊತ್ತಾಗ್ತದ ನಮ್ಗೆ. ಮತ್ತೇನ್ ಬೇಕು? ಹೊಂದಿಕೊಳ್ಳೋದು. ಹೊಂದಿಕೊಳ್ಳೋದು ಅಂತ ಅನ್ನೋದ್ರಲ್ಲಿ ಸಂಸ್ಕಾರ ಮಿಲನ, ನಿಮ್ ಸಂಸ್ಕಾರ ನನ್ ಸಂಸ್ಕಾರ ಸಮ ಆಯ್ತಂದ್ರೆ ಆಟೋಮೆಟಿಕ್ ಏನಾಗ್ತೀವಿ? ಹಾ, ಫ್ರೆಂಡ್ಶಿಪ್ ಬೆಳೆದೇ ಬಿಡ್ತದೆ. ಅದನ್ನ ಬಿಟ್ಟು ನಾನು ಒಂದು ಮಾತಂದ್ರೆ ನೀವು ಬರೇ ಉಲ್ಟನೆ ಮಾತಾಡೋದು, ನೀವೊಂದು ಮಾತಂದ ಕೂಡಲೇ ನಾನು ಎಸ್ ಅನ್ನಂಗೆ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಬೆಳೀತದೆ? ಯಾವಾಗಲೂ ಫ್ರೆಂಡ್ಶಿಪ್ ಆಗೋದು ಹೆಂಗೆ ಅಂತಂದ್ರೆ ಇವ್ರ ಸಂಸ್ಕಾರ ಅವ್ರ ಸಂಸ್ಕಾರ ಏನಾಗಿರ್ಬೇಕು? ಹೊಂದಾಣಿಕೆ ಆದ ಕೂಡಲೇ ಅಲ್ಲಿ ಫ್ರೆಂಡ್ಶಿಪ್ ಆಗ್ತದೆ. ಕಾಲೇಜಲ್ಲಿ ನೋಡ್ರಿ, ಎಲ್ಲರೂ ಫ್ರೆಂಡ್ಸ್ ಆಗಂಗಿಲ್ಲ, ಕೆಲವರಷ್ಟೇ ಯಾಕೆ ಬಹಳ ಸಮೀಪ ಫ್ರೆಂಡ್ಸ್ ಆಗ್ತಾರೆ. ಅಂದ್ರೆ ಅವರ ಭಾವನೆ ನಮ್ಮ ಭಾವನೆ ಏನಿರ್ತದೆ? ಸಮಾನತೆ ಇರ್ತದೆ. ಅವ್ರು ಹೇಳಿದ ನಮ್ಗೆ ಸರಿ ಅನ್ನಿಸ್ತದೆ, ನಾವಂದದ್ದು ಅವರಿಗೆ ಸರಿ ಅನ್ನಿಸ್ತದೆ. ಅದಕ್ಕೋಸ್ಕರ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಂಥ ಶಿಕ್ಷಣ ಇದೆ ಅಂತಂದ್ರೆ ಸಂಸ್ಕಾರವನ್ನ ಒಂದುಗೂಡಿಸುವಂತ ಶಿಕ್ಷಣ ಇದೆ. ಏಕ ಶಿಕ್ಷಕ, ಏಕ ವಿಶ್ವವಿದ್ಯಾಲಯದಲ್ಲಿ, ಏಕ ಸಮಯದಲ್ಲಿ, ಏಕ ಭಾಷೆಯಲ್ಲಿ, ಏಕ ಜ್ಞಾನವನ್ನ ಕೊಟ್ಟು, ಏಕ ಲಕ್ಷ್ಯವನ್ನ ತೋರಿಸಿ ನಮ್ಮನ್ನ ಏಕತೆಯ ದೋಣಿಯಲ್ಲಿ ಕುಳ್ಳಿರಿಸಿದಾರಂತಂದ್ರೆ ನಮ್ಮಲ್ಲಿ ಸಂಸ್ಕಾರ ಏಕಾಗುವುದಿಲ್ವಾ? ಹಾ, ಎಲ್ಲಿ ಬೇಕಾದ್ರೆ ಹೋಗ್ರಿ, 7-8 ಎಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿಯೂ ಸಹ ಈ ರೀತಿ ಜ್ಞಾನಾರ್ಜನೆ ನಡೀತಾ ಇರ್ತದೆ. ಇಡೀ ವಿಶ್ವದ ಎಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕ ಏಕ, ಒಬ್ಬನೇ. ಶಿಕ್ಷಣ ಒಂದೇ, ಎಲ್ಲರ ಲಕ್ಷ್ಯ ಒಂದೇ, ಎಲ್ಲರಿಗೂ ಪಾಠ ಒಂದೇ ರೀತಿ. ಇನ್ನು ತುಂಬಾ ಕಲ್ತವ್ರು ಬಂದ್ರೆ ಅವ್ರಿಗೆ ಸ್ಪೆಷಲ್ ಕ್ಲಾಸ್, ಗೊತ್ತಿಲ್ಲದವ್ರಿಗೆ ಮತ್ತೊಂದು ಕ್ಲಾಸ್, ಹಂಗೆಲ್ಲ ಇಲ್ಲ. ಸಮಾನ ಶಿಕ್ಷಣ, ಲಕ್ಷ್ಯ ಒಂದೇ, ಎಲ್ಲರೂ ಒಂದೇ ದೋಣಿಯಲ್ಲಿ ಕುಳಿತಿದ್ದೀವಿ. ಮೆಡಿಟೇಷನ್ ಮಾಡುವಾಗ ಎಲ್ಲರ ಮನಸ್ಸಿನ ಆಲೋಚನೆ ಒಂದೇ ಕಡೆಗೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಸಂಸ್ಕಾರದಲ್ಲಿ ಏನ್ ಬರ್ತದೆ? ಈಗ ಏಕತೆ ಬರ್ತದೆ. ಇದೇ ಫ್ಯಾಮಿಲಿ, ಇದೇ ಈಶ್ವರನ ಫ್ಯಾಮಿಲಿ, ನಾಳೆ ಯಾವ ಫ್ಯಾಮಿಲಿಗೆ ಇದು ಆಧಾರ? ದೈವಿ ಫ್ಯಾಮಿಲಿಗೆ ಈಶ್ವರೀಯ ಫ್ಯಾಮಿಲಿಯೇ ಆಧಾರ. ನೀವು ಇಲ್ಲಿಯ ಪರಿವಾರದಲ್ಲಿ ಎಷ್ಟು ಏಕತೆ ಇದೆಯೋ, ಅಮೆರಿಕದ ಈಶ್ವರೀಯ ವಿಶ್ವವಿದ್ಯಾಲಯದ ಪರಿವಾರ ಜೊತೆ ಮಾತಾಡ್ರಿ, ಇದೇ ಸ್ನೇಹ, ಇದೇ ಪ್ರೀತಿ, ಇದೇ ಏಕಸಂಕಲ್ಪ ನ್ಯಾಚುರಲ್ ಆಗಿ. ಅಲ್ಲಲ್ಲಿ 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 ಸಂಸ್ಕಾರ ಏಕ ಮಾಡುವಂಥ ಕೆಲಸ ನಡೀತಾ ಇದೆ. ನೀವು ಇಷ್ಟೊತ್ತಿಗೆ ಈ ಭೂಮಿ ಬಿಟ್ಟು ಹೊರಭಾಗಕ್ಕೆ ಹೋಗ್ರಿ, ಜಸ್ಟ್ ನೋಡ್ರಿ ಇಡೀ ಜಗತ್ತನ್ನು. ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಗುಂಪು 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 ಎಲ್ಲ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಏನು ನಡೀತಾ ಉಂಟೀಗ? ಸಂಸ್ಕಾರವನ್ನು ಏಕಗೊಳಿಸುವಂಥ ಶಿಕ್ಷಣ ನಡೀತಾ ಇದೆ. ಸಂಸ್ಕಾರ ಏಕಾಯಿತು, ಕಲಿಯುಗ ಒಂದು ಸೆಕೆಂಡಲ್ಲಿ ಪರಿವರ್ತನೆ ಆಗಿಬಿಡ್ತದೆ, ಸತ್ಯಗೆ ಬಂದೇ ಬಿಡ್ತದೆ. ಯಾಕೆಂದರೆ ಇಂಥ ಒಂದು ಶ್ರೇಷ್ಠ ಸಂಸ್ಕಾರ ಹೊಂದಿರುವಂಥ ಒಂದು ಗ್ರೂಪಿಗೆ ಒಂದು ಹೊಸ ಜಗತ್ತು ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ಎಲ್ಲರ ಜೊತೆಗೆ ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಾದ್ರೆ ಸಂಸ್ಕಾರ ಹೊಂದಾಣಿಕೆ. ಈಗ ಅಕಸ್ಮಾತ್ ಒಬ್ರು ಸದಾ ನೆಗೆಟಿವ್ ಮಾತಾಡೋರಿದ್ದಾರೆ, ಆದರೂ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ನೀವು ಅವರಿಗೆ ತಕ್ಕಂತೆ ನಡೀರಿ. ಅವರಿಗೆ ಒಮ್ಮೆಲೆ ತುಂಡರಿಸುವ ರೂಪದಲ್ಲಿ ಮಾತಾಡಬೇಡ್ರಿ. ಆ್ಯಕ್ಚುಲಿ ಅವ್ರದ್ದು ಸರಿಯಲ್ಲ, ಹಾಗಾದ್ರೆ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕಂದ್ರೆ ಅವ್ರು ಏನಂದ್ರೆ ಎಸ್ ಅಂತ ಅನ್ನೋದ ಅದು ಅಲ್ಲ. ಆದರೆ ಅವ್ರು ಹೇಳಿದ ಕೂಡಲೇ ನೀವು ತುಂಡರಿಸುವ ರೂಪದಲ್ಲಿ ಮಾತಾಡಬೇಡ್ರಿ. ಹಾಂ ಆಯ್ತಾಯ್ತಂತ ಹೇಳ್ಕೊಂಡು ಒಪ್ಪಿದಂಗೆ ಮಾಡೋದು, ಮತ್ತು ನಿಧಾನವಾಗಿ ಅವ್ರ ಜೊತೆಗೆ ಒಳ್ಳೆ ಸ್ನೇಹದಿಂದ ಪ್ರೀತಿಯಿಂದ ವಿಶ್ವಾಸವನ್ನು ಗಳಿಸ್ಕೋಬೇಕು ಅವ್ರದ್ದು. ಅಷ್ಟೊತ್ತಿಗೆ ನಾವು ಅವ್ರ ಸಮಾನ ಆಗೋದಲ್ಲ, ಅವರು ನಮ್ಮ ಸಮಾನ ಆಗುವ ಹಾಗೆ ಅವ್ರಕ್ಕಿಂತ ನಮ್ಮ ಪ್ರಭಾವ ಜಾಸ್ತಿ ಬಿತ್ತಂತಂದ್ರೆ, ಈಗ ನೋಡ್ರಿ ಒಂದು ವಸ್ತುವನ್ನು ಆ ಕಡೆಯಿಂದ ಈ ಕಡೆಯಿಂದ ಎಳೆಯೋಣ, ಯಾವ ಕಡೆ ಹೋಗ್ತದೆ ವಸ್ತು? ಯಾವ ಕಡೆ ಬಲ ಜಾಸ್ತಿ ಇದೆಯೋ ಆ ಕಡೆ ಹೋಗ್ತದಲ್ವಾ, ವಿಜ್ಞಾನ ಹೇಳ್ತದಲ್ವಾ? ಅದೇ ರೀತಿ ನಮ್ಮ ಸಂಸ್ಕಾರ ಪ್ರಬಲವಾಗಿದ್ದರೆ ನಾವು ಅವರನ್ನು ನಮ್ಮ ಕಡೆ ಎಳಿತೀವಿ ವಿನಃ ನಾವು ಅವ್ರ ಕಡೆ ಹೋಗಂಗಿಲ್ಲ. ಕೆಲವೇ ನೋಡ್ರಿ ಮಕ್ಕಳು ಒಳ್ಳೆ ರೂಪದಲ್ಲಿ ಇರ್ತಾರೆ, ಇದ್ದಕ್ಕಿದ್ದಂಗೆ ಯಾವುದೋ ಸಂಘಕ್ಕೆ ಬೀಳ್ತಾರೆ. ಯಾವುದೋ ಸಂಘಕ್ಕೆ ಬೀಳ್ತಾರೆ ಅಂದರೆ ಇವನ ಒಳ್ಳೆಯತನ, ಆ್ಯಕ್ಚುಲಿ ಇವನು ಒಳ್ಳೆ ಹುಡುಗ ಇವನು, ಆದರೆ ಸಂಘಕ್ಕೆ ಬಿದ್ದ. ಯಾಕೆಂದರೆ ಇವನ ಒಳ್ಳೆಯತನಕ್ಕಿಂತಲೂ ಅದರ ಪ್ರಭಾವ ಜಾಸ್ತಿ ಇದೆ, ಹೋಗ್ಬಿಡ್ತಾನೆ. ಇವತ್ತು ಜಗತ್ತಿನಲ್ಲಿ ಅದೇ ಅಲ್ವಾ, ಮನಸ್ಸು ಕೆಡಿಸುವಂಥ ಪ್ರಭಾವ ಜಾಸ್ತಿ ಇರೋದ್ರಿಂದ ಇಂಥ ಒಳ್ಳೆಯತನದ್ದು ನಾವು ಕೊಟ್ಟರೂ ಸಹಿತ ಜನರಿಗೆ ಬೇಕಂದ್ರೂ ಬರಲಿಕ್ಕಾಗೋದಿಲ್ಲ. ಒಳ್ಳೆಯದು ಯಾವುದಂತ ಗೊತ್ತಿದ್ರು ಹಿಡಲಿಕ್ಕಾಗೋದಿಲ್ಲ, ಕೆಟ್ಟದ್ದು ಯಾವುದಂತ ಗೊತ್ತಿದ್ರು ಬಿಡಲಿಕ್ಕಾಗೋದಿಲ್ಲ. ಇವತ್ತು ಕೆಟ್ಟದಂತ ಗೊತ್ತಿರಂಗಿಲ್ವಾ? ನಾನು ಈ ರೀತಿ ಮಾಡೋದು ಕೆಟ್ಟದ್ದು ಅಂತ ಗೊತ್ತಿದೆ, ಬಿಡಲಿಕ್ಕಾಗಿಲ್ಲ. ಹಾಂ ಇದೊಂದು ಒಳ್ಳೆಯ ದಾರಿ ಇದೆ, ನಾನು ಈ ರೀತಿ ಇರಬೇಕಂತ ಅನಿಸ್ತದೆ, ಇರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಒಳ್ಳೆಯತನದ ಪ್ರಭಾವವನ್ನು ಜಾಸ್ತಿ ಮಾಡಿಕೊಂಡಾಗ ನಮ್ಮ ಸಂಸ್ಕಾರದ ಪ್ರಭಾವದಿಂದ ಅವರನ್ನು ಏನು ಮಾಡ್ಕೋಬೋದು, ನಾವು ನಮ್ಮ ಮಿತ್ರರನ್ನಾಗಿ ಮಾಡ್ಕೋಬೋದು. ಇನ್ನು ಶಾಂತತೆ, ನೀವು ಹೇಳಿದೆಲ್ಲನೂ ಸರಿ ಇದೆ, ಶಾಂತತೆ ಬೇಕು, ಆಮೇಲೆ ಸಹನತೆ ಬೇಕು, ಹೊಂದಿಕೊಂಡು ಹೋಗಬೇಕು, ಧೈರ್ಯ ಇರಬೇಕು. ಧೈರ್ಯ ಬೇಕಲ್ವಾ? ಧೈರ್ಯ ಬೇಕು. ಆಮೇಲೆ ಇನ್ನು ಎಷ್ಟು ಪಾಠ, ವಿಶ್ವಾಸ ಗಳಿಸ್ಕೋಬೇಕು, ಪರಸ್ಪರ ಅವರ ಮೆಂಟಾಲಿಟಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಅವ್ರದ್ದು ಕೆಲವು ಸಂಸ್ಕಾರ ಇರ್ತದಪ್ಪ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಅವ್ರು ಹೇಗಿದ್ದಾರೋ ಅದೇ ರೂಪದಲ್ಲಿ ಅರ್ಥ ಮಾಡ್ಕೊಳ್ರಿ. ಅಕಸ್ಮಾತ್ ಅವರು ನಿಮಗೆ ಪಟ್ಟ ಅಂತ ಸಿಟ್ಟಿನಿಂದ ಮಾತಾಡಿದರು, ಓಹೋ ಇವರಿಗೆ ಜಸ್ಟ್ ಇದೊಂದು ಸ್ವಲ್ಪ ಸಂಸ್ಕಾರ ಇದೆ. ಯಾವುದು? ಸಿಟ್ಟಿನಿಂದ ಮಾಡೋ ಸಂಸ್ಕಾರ ಇದೆ ಅಂತ ನಮಗೆ ಕರೆಕ್ಟ್ ಗೊತ್ತಾದ ಮೇಲೆ ಅವ್ರು ಸಿಟ್ಟು ಮಾಡಿದ್ರಂತ ನೀವ್ಯಾಕೆ ಬೇಜಾರು ಮಾಡ್ಕೋತೀರಿ? ನಾವು ಸ್ನೇಹದಿಂದ ದೂರ ಆಗೋದಿಲ್ಲ ಅವಾಗ. ಜಸ್ಟ್ ಅವ್ರ ಸಂಸ್ಕಾರನ ಬದಿಗಿಟ್ಟು ಬಿಡ್ರಿ, ನಿಮ್ಮ ಸಂಸ್ಕಾರದ ಪ್ರಭಾವನ ಜಾಸ್ತಿ ಬಿರಿಸ್ತ ಕೂಡಲೇ ಏನಾಗ್ಬಿಡ್ತಾರೆ ಅವ್ರು ನಮಗೆ ಸ್ನೇಹಿತರಾಗ್ಬಿಡ್ತಾರೆ. ಆಮೇಲೆ ನಗುಮುಖ ಅಂತ ಒಬ್ಬರಂದ್ರು, ಇದು ಬಹಳ ಮುಖ್ಯ. ನೀವು ನೋಡ್ರಿ ಬಸ್ಸಲ್ಲಿ ನಾವು ಕೆಲವೊಮ್ಮೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೀವಿ, ಬಸ್ಸಿಗೆ ಕಾಯ್ತಾ ಇರ್ತೀವಿ, ಪಕ್ಕದಲ್ಲಿ ಒಬ್ರು ನಿಂತಿರ್ತಾರೆ. ನೀವು ಹೋಗಿ ಸೀರಿಯಸ್ ಅಲ್ಲಿ ಅವ್ರ ಜೊತೆ ಮಾತಾಡಂಗಿಲ್ಲ, ಮೊದಲು ಮುಖ ನೋಡಿ ಒಂದು ಸ್ಮೈಲ್ ಕೊಡ್ತೀವಿ ಅಲ್ಲ. ಅವ್ರ ಜೊತೆಗೆ ಮಾತಾಡ್ಬೇಕಂತ ಅನಿಸೋಕ್ಕಿಂತ ಮೊದಲು ಸ್ವಲ್ಪ ಮುಖ ನೋಡಿ ಒಮ್ಮೆ ಏನ್ ಮಾಡ್ತೀವಿ, ನಗ್ತೀವಿ, ಆಮೇಲೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಹೌದಾ? ಹೌದು. ಅವ್ರ ಜೊತೆ ಮಾತುಕತೆ ಪ್ರಾರಂಭ ಮಾಡೋ ಮೊದಲು ಅವರನ್ನು ನೋಡಿ ಒಮ್ಮೆ ಏನ್ ಮಾಡ್ತೀವಿ, ಮುಗುಳ್ನಗೆಯಿಂದ ನೋಡಿ ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀವಿ. ಒಂದು ಊರಿನಲ್ಲಿ ಒಬ್ಬ ಗುರು ಇರ್ತಾನೆ, ಅವನಿಗಿಬ್ರು ಶಿಷ್ಯರೇ ಇರ್ತಾರೆ. ಅವನೇನ್ ಮಾಡ್ತಾನೆ, ಗುರು ಒಂದು ಕಾಂಪಿಟೇಷನ್ ಇಡ್ತಾನೆ ಇಬ್ರು ಶಿಷ್ಯರನ್ನ ಟೆಸ್ಟ್ ಮಾಡಲಿಕ್ಕೆ. ಬೆಳಿಗ್ಗೆ 9 ಗಂಟೆಗೆ ಇಬ್ಬರನ್ನು ಸಹಿತ ಮಠದಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ನಿಮ್ಮನ್ನ ನೋಡಿ ಯಾರು ಮೊದಲು ನಗ್ತಾರೋ ಅವ್ರನ್ನ ಏನ್ ಮಾಡ್ರಿ, ಕರ್ಕೊಂಬನ್ನಿ, ಯಾರು ಮೊದಲು ಕರ್ಕೊಂಬರ್ತೀರಿ ನೋಣ ಅಂತ ಹೇಳ್ಕೊಂಡು ಇಬ್ರು ಶಿಷ್ಯರನ್ನ ಕಳಿಸ್ಕೊಡ್ತಾನೆ. ಒಬ್ಬ ಶಿಷ್ಯ ಅಂತೂ ನೋಡ್ತಾನೆ ನೋಡ್ತಾನೆ, ಯಾರು ನನ್ನ ನೋಡಿ ನಗ್ತಾರೆ, ಯಾರು ನನ್ನ ನೋಡಿ ನಗ್ತಾರೆ ಅಂತ ಎಲ್ಲರ ಮುಖ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ, ಯಾರು ಅವನ ನೋಡಿ ನಗುದೇ ಇಲ್ಲ. ಆಮೇಲೆ ಬೆಳಗಿಂದ ಸಾಯಂಕಾಲ ತನಕ ಅಡ್ಡಾಡಿ 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 ಯಾರು ನಗ್ತಾರ ನಗ್ತಾರ ಅನ್ನ ಎಷ್ಟು ಶ್ರಮ ಪಟ್ಟರು ಆಗಿಲ್ಲ, ಸೀದಾ ವಾಪಸ್ ಬರ್ತಾನೆ. ಇನ್ನೊಬ್ಬ ಶಿಷ್ಯ ಹೊರಗೆ ಹೋದವನೇ, 2 ನಿಮಿಷದಲ್ಲಿ ಒಬ್ಬ ಎದುರು ಬರ್ತಾನೆ, ಎದುರು ಬಂದ ಕೂಡಲೇ ಇವನು ಒಂದು ಸ್ಮೈಲ್ ಕೊಡ್ತಾನೆ. ಇವನು ನಗು ಕೊಟ್ಟ ಕೂಡಲೇ ಅವನು ನಕ್ಕ ಕರ್ಕೊಂಬಂದ. ನಾವು ನಕ್ಕಾಗ ಮತ್ತೊಬ್ಬರು ನಕ್ತಾರಲ್ವಾ? ಮತ್ತೊಬ್ಬರನ್ನ ನಾವು ಸ್ನೇಹದಿಂದ ಸಮೀಪಕ್ಕೆ ಕರಿಬೇಕಾದ್ರೆ ಮೊದಲು ನಾವು ಸ್ನೇಹದಿಂದ ಪ್ರೀತಿಯಿಂದ ಒಂದು ನಗ್ನಗ್ತಾ ನೋಡಿದರೆ ಅವ್ರಿಗೆ ಆಟೋಮೆಟಿಕ್ ಏನಾಗ್ತದೆ, ನಮ್ಮ ಮೇಲೆ ಸ್ನೇಹ ಬಂದೇ ಬರ್ತದೆ. ಈ ನಗು ಏನಿದೆ, ಮುಖದ ಒಂದು ಮುಗುಳು ನಗೆ, ಇದು ಅನೇಕರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂಥ ಕಲೆಯಲ್ಲಿ ಅದು ಒಂದು. ಈಗ ಎರಡನೇ ಕಲೆ, ವ್ಯವಹಾರ ಮತ್ತು ಲೋಕರಂಜನೆಯ ಕಲೆ. ವ್ಯವಹಾರ ಮತ್ತು ಲೋಕರಂಜನೆಯ ಕಲೆ. ನಾವು ಮಾಡುವಂತಹ ವ್ಯವಹಾರ ಅದು ಇಡೀ ಲೋಕವನ್ನೇ ರಂಜಿಸಬೇಕಾದ್ರೆ ನಮ್ಮ ಹತ್ರ ಯಾವ ವಿಶೇಷತೆ ಇರಬೇಕು? ಜೇನಿನಂತೆ ಮಧುರತೆ, ಹೂವಿನಂತೆ ಸುಗಂಧ, ಮರದಂತೆ ನೆರಳು ನೀಡುವಂತಹ ಜೀವನವಾದಾಗ ನೀವು ಮಾಡುವಂಥ ಪ್ರತಿಯೊಂದು ವ್ಯವಹಾರವೂ ಸಹ ಲೋಕವನ್ನು ರಂಜಿಸ್ತದೆ. ಹೌದಾ? ಜೇನಿನಂತೆ ಏನಿರಬೇಕು? ಮಧುರತೆ ಇರಬೇಕು. ಚಂದನದಂತೆ ಶೀತಲತೆ ಇರಬೇಕು. ಚಂದನದಂತೆ ಶೀತಲತೆ, ಜೇನಿನಂತೆ ಮಧುರತೆ, ಹೂವಿನಂತೆ ಸುಗಂಧ ಭರಿತ, ಮರದಂತೆ ನೆರಳು ನೀಡುವಂಥ ಜೀವನ ಆದರೆ ನೀವು ಎಲ್ಲಿ ವ್ಯವಹಾರ ಮಾಡ್ರಿ, ನೀವು ಮಾಡುವಂಥ ವ್ಯವಹಾರವನ್ನು ಲೋಕ ಮೆಚ್ಚುತ್ತದೆ. ಮೊದಲು ಸ್ವಯಂ ಪಸಂದ್, ಆಮೇಲೆ ಲೋಕ ಪಸಂದ್. ನೀವು ಮಾಡುವಂಥ ವ್ಯವಹಾರ ಮೊದಲು ನಿಮಗಿಷ್ಟ ಆಗಬೇಕು. ನನ್ನ ವ್ಯವಹಾರದಲ್ಲಿ ಮಧುರತೆ ಇದೆಯಾ? ನಾನು ಮಾಡುವಂಥ ವ್ಯವಹಾರದಲ್ಲಿ ಶೀತಲತೆ ಇದೆಯಾ? ನಾನು ಮಾಡುವಂಥ ವ್ಯವಹಾರದಲ್ಲಿ ಸುಗಂಧ ಇದೆಯಾ? ಯಾವ ಸುಗಂಧ? ದೈವಿ ಗುಣಗಳ ಸುಗಂಧ ಇದೆಯಾ? ನಾನು ಮಾಡುವಂಥ ವ್ಯವಹಾರದಲ್ಲಿ ನಾಲ್ಕು ಜನರಿಗೆ ಅದು ನೆರಳು ಕೊಡೋ ರೂಪದಲ್ಲಿ ಇದೆಯಾ ಅಂತ ನಿಮ್ಮ ಮನಸ್ಸಿಗೆ ಅದು ಪಸಂದ್ ಆಯಿತು, ತೃಪ್ತಿ ಆಯಿತು, ಸ್ವಯಂ ಪ್ರಿಯ ಆಯ್ತು ಅಂತಂದರೆ ಅದು ತನ್ನಿಂದ ತಾನೇ ಜಗತ್ತಿಗೆ ಪ್ರಿಯ ಅನ್ನಿಸ್ತದೆ. ಈ ರೀತಿ ನಾವು ವ್ಯವಹರಿಸುವಾಗ ಯಾವ ಕೆಲವು ವಿಶೇಷ ಗುಣಗಳನ್ನು ನಮ್ಮಲ್ಲಿ ಇಟ್ಕೊಳ್ಬೇಕು? ಎಲ್ಲರ ಜೊತೆಗೆ ವ್ಯವಹಾರ ಮಾಡುವಾಗ ಅಣ್ಣಂದಿರಿಗೆಲ್ಲ ಬಹಳ ಅನುಭವ ಇರಬೇಕಲ್ವಾ? ಎಂತ ಬೆಸ್ಟ್, ಅವರ ವ್ಯವಹಾರ ಬಹಳ ಚಂದ ರೀ, ಇಂಥವ್ರ ಜೊತೆ ನಾವು ವ್ಯವಹಾರ ಇಟ್ಕೋಬಹುದು ಅಂತ ಅನ್ಬೇಕಾದ್ರೆ ಅವತ್ತ ಏನು ಕ್ವಾಲಿಫಿಕೇಶನ್ಸ್ ಏನು ಅವ್ರದ್ದು? ಸಚ್ಚಾಯಿ ಸಫಾಯಿ, ಅವನು ಸತ್ಯತೆಯಿಂದ ಇದ್ದದನೇ ಇದ್ದ ಹಂಗೆ ಸ್ವಚ್ಛವಾಗಿ ಮಾತಾಡುವಂಥವನಾಗಿರ್ಬೇಕು. ಒಳಗೊಂದು ಹೊರಗೊಂದಿದ್ರೆ ಅವ್ರ ಜೊತೆ ವ್ಯವಹಾರ ಮಾಡಿದ್ರೆ ಬಹಳ ಡೇಂಜರ್. ಇದ್ದಕ್ಕಿದ್ದಂಗೆ ಎಷ್ಟೊತ್ತಿಗೆ ಟೊಪ್ಪಿಗೆ ಹಾಕ್ತಾರಂತ ಹೇಳಿಕ್ ಬರಂಗಿಲ್ಲ ಅಲ್ವಾ? ಸಚ್ಚಾಯಿ ಬೇಕು, ಸಫಾಯಿ ಇರಬೇಕು, ಮತ್ತೆ ಅವನು ಶ್ರಮಜೀವಿಯಾಗಿರ್ಬೇಕು. ತಾನು ನಿಜವಾಗಿ ಮನಃಪೂರ್ವಕವಾಗಿ ದುಡಿದು ತನ್ನ ಶ್ರಮವನ್ನು ಸಲ್ಲಿಸಿ ಅವನು ವ್ಯವಹಾರ ಮಾಡ್ತಾನಂತಂದ್ರೆ ಅವಾಗ ಏನಾಗ್ತದೆ, ಜಗತ್ ಮೆಚ್ಚುತ್ತದೆ. ಮತ್ತೆ ಅವನು ತ್ಯಾಗಿ ಆಗಿರ್ಬೇಕು, ಅಂದ್ರೆ ನಿಸ್ವಾರ್ಥಿ ಆಗಿರ್ಬೇಕು. ಬರೀ ಸ್ವಾರ್ಥಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಅವನು ವ್ಯವಹಾರ ಮಾಡ್ತಾ ಇದ್ರೆ ಅದು ಸಮಾಜಕ್ಕೆ ಒಳಿತನ್ನ ಕೊಡುವುದಿಲ್ಲ. ಮತ್ತೆ ಲೋಭಿ ಆಗಿರಬಾರ್ದು, ಲೋಭದ ಉದ್ದೇಶ ಸ್ವಾರ್ಥದ ಉದ್ದೇಶ ಅವನಲ್ಲಿ ತುಂಬಿರಬಾರ್ದು. ಲೋಭ ಇತ್ತಂತಂದ್ರೂ ಸಹ ಅದು ಡೇಂಜರೇ. ಆಮೇಲೆ ಅವನು ಏನ್ ವ್ಯವಹಾರ ಮಾಡ್ತಾನೋ, ಹೇಗೆ ವ್ಯವಹಾರ ಮಾಡ್ತಾನೋ, ತಾನು ಮಾಡುವಂಥ ವ್ಯವಹಾರ, ತಾನಾಡುವಂಥ ಮಾತು, ತಾನು ಮಾಡುವಂಥ ಕರ್ಮದ ಬಗ್ಗೆ ಮೊದಲು ತನಗೇನಿರಬೇಕು, ಪಕ್ಕ ವಿಶ್ವಾಸ ಇರಬೇಕು, ಪಕ್ಕ ನಿಶ್ಚಯ ಇರಬೇಕು. ಈ ಕೆಲವೊಮ್ಮೆ ನೋಡ್ರಿ, ಮಾತನಾಡುವಾಗ ನಿಮಗೆ ಅದನ್ನು ಮೊದಲು ಹೇಳಿರಬೇಕು, ನಾವು ಪರಮಾತ್ಮನೇ ಇಲ್ಲ 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 ಅಂತೇಳಿ ಒಬ್ಬ ಒಂದು ಗಂಟೆ ಭಾಷಣ ಮಾಡ್ತಾನಂತೆ. ನಿಮ್ಗೆ ಹೇಳಿದ್ದೀವಿ ಅದನ್ನು ಹೆಚ್ಚಿನ ಅಂಶ ಕ್ಲಾಸಲ್ಲಿ. ಪರಮಾತ್ಮನೇ ಇಲ್ಲ, ಅವನಿದ್ರೆ ಹಂಗೇನಾಗ್ತಿತ್ತು ಹಿಂಗೇನಾಗ್ತಿತ್ತು ಅಂತ ಹೇಳ್ಕೊಂಡು ಒಂದು ಗಂಟೆ ಮಾತನಾಡಿ ಎದುರು ಕುಂತವ್ರಿಗೆಲ್ಲ ಹೌದಪ್ಪ ಭಗವಂತ ಇರ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಎಲ್ಲರ ಮನಸ್ಸು ಒಪ್ಪುವ ತನಕ ಒಂದು ಗಂಟೆ ಭಾಷಣ ಮಾಡಿ ಕೊನೆಗೊಂದು ಮಾತು ಹೇಳ್ತಾನಂತೆ, ನಾನು ಒಂದು ಗಂಟೆ ನಿಮಗೆ ಭಾಷಣ ಮಾಡಿದೆ, ನಿಮಗೆ ಏನು ಅರ್ಥ ಆಯ್ತೋ ಹೋಯ್ತೋ ಆ ಪರಮಾತ್ಮನಿಗೆ ಗೊತ್ತು ಅಂತ. ಅಂದರೆ ಅವನು ಏನು ಮಾತಾಡ್ತಾನೆ, ಅವನು ಅಷ್ಟು ವಿಶ್ವಾಸದಿಂದ ಮಾತಾಡಿದಾನ. ಹಾಗಾದರೆ ನಾನಾಡುವಂಥ ಮಾತಿನಲ್ಲಿ ಅಷ್ಟು ವಿಶ್ವಾಸ ಇದ್ದರೆ ಎಂದೆಂದಿಗೂ ನನ್ನ ಮಾತಿನ ವಿರುದ್ಧವಾಗಿ ನಾನು ಎಂದೆಂದಿಗೂ ಮಾತನಾಡಲಾರೆ. ಮಾತಾಡ್ತೀವ ನಿಮ್ಗೆ ಎಷ್ಟು ಅರ್ಥ ಆಯ್ತು ಹೋಯ್ತಾ ಪರಮಾತ್ಮನ ಗೊತ್ತಂದ್ರೆ, ಇವನಿಗೆ ಇಲ್ಲ ಇಲ್ಲ ಅಂತ ಎಲ್ಲರನ್ನ ಒಪ್ಪಿಸಿದ್ರೂ ಸಹಿತ ರಕ್ತಗತವಾಗಿ ಇವನಿಗೆ ಪರಮಾತ್ಮ ಇಲ್ಲ ಅಂತ ಭಾವನೆ ತಪ್ಪಂತ ಗೊತ್ತಾಯ್ತೋ ಇಲ್ಲೋ? ರಕ್ತಗತವಾಗಿ ಏನಿದೆ ಅವನಿಗೆ? ಪರಮಾತ್ಮನ ಬಗ್ಗೆ ಭಾವನೆ ಇರಲೇಬೇಕಲ್ವಾ? ಅಂದ್ರೆ ನಾವು ಏನೇ ಮಾಡಲಿ ಆ ಮಾತಿನ ಬಗ್ಗೆ ಮೊದಲು ನನಗೇನಿರ್ಬೇಕು? ದೃಢ ನಿಶ್ಚಯ ಇರಬೇಕು, ಪಕ್ಕ ಇರಬೇಕು. ಯಾರದನ್ನ ಉಲ್ಟಾ ಪಲ್ಟಾ ತಿರುಗಿಸಿ ಪ್ರಶ್ನೆ ಹಾಕಿದ್ರು ನಂದೊಂದು ನಿಶ್ಚಯದ ಮಾತೇನಿದೆ ಅದಕ್ಕೆ ವಿರುದ್ಧವಾಗಿ ನಾನು ಮಾತನಾಡಬಾರ್ದು. ಇಲ್ಲಾಂದ್ರೆ ಒಮ್ಮೆ ಹಿಂಗ್ ಮಾಡ್ತೀನಿ, ಇನ್ನೊಂದು ಮಾತಾಡಿದ್ರು ಇನ್ನೊಂದು ಟೈಪ್ ವ್ಯವಹಾರದಲ್ಲಿ ನಾನು ಉಲ್ಟಾ ಮಾತಾಡಿಬಿಟ್ರೆ ಅದು ತಪ್ಪ. ಇನ್ನು ಮುಂದಿನ ಕಲೆ ಮೂರನೇದು, ನೇತೃತ್ವ ವಹಿಸುವ ಮತ್ತು ಆಡಳಿತ ಕಲೆ, ಆನ್ ಆರ್ಟ್ ಆಫ್ ಲೀಡರ್ಶಿಪ್, ಅದರ ಜೊತೆಗೆ ಅಡ್ಮಿನಿಸ್ಟ್ರೇಷನ್. ಇದು ಬೇಕಲ್ವಾ? ನಿಮ್ಮ ಮನೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ನೀವು. ಕೆಲವರು ಆಫೀಸಲ್ಲಿದ್ದವರಲ್ಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ತದೆ. ಒಬ್ಬ ಲೀಡರ್ ಯಾವಾಗ್ತಾನೆ? ಏ ನೀವೆಲ್ಲರೂ ನಾನು ಲೀಡರ್ ಆಗ್ತೀನಿ, ನೀವೆಲ್ಲ ನನಗೆ ಓಟ್ ಹಾಕ್ರಿ, ನೀವು ಓಟ್ ಹಾಕ್ರಿ, ನೀವು ಓಟ್ ಹಾಕ್ರಿ ಅಂತ ಎಲ್ಲ ಹತ್ರ ಬೇಡಿ ಕಾಡಿ ಒತ್ತಾಯ ಮಾಡಿ ನಾನು ಲೀಡರ್ ಆಗೋದಲ್ಲ. ನನ್ನ ವಿಶೇಷತೆಯಿಂದ ಸಮಾಜ ನನಗೆ ಹೇಳಬೇಕು ನಮಗೆ ನೀವೇ ಲೀಡರ್ ಆಗಬೇಕು ಅಂತನ್ಬೇಕಾದ್ರೆ ನೇತೃತ್ವ ವಹಿಸುವಂಥ ಕಲೆ ಮತ್ತು ಆಡಳಿತ ಕಲೆ. ನಿಮಗೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ಪಲ್ಲಿ ಬೇಕಾದಷ್ಟು ಬಂದಿದೆ. ಲೀಡರ್ಶಿಪ್ ಕ್ವಾಲಿಟಿ ಏನು, ಯಾವ ಯಾವ ಲಕ್ಷಣ ಅವನ ಹತ್ರ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಆ ಪಾಠ ಯಾರು ಕೇಳಿದಿರಿ? ನಾವು ಪಾಠ ಮಾಡಿದ್ದು ಕೇಳಿದಿರಾ? ನೀವು ಕೇಳಿಲ್ಲ ಒಕ್ಕರೆ, ಡಾಕ್ಟರ್ನವ್ರು ಕೇಳಿದಿರಿ. ಅಲ್ಲಿ ಕಬ್ಬನ್ಪೇಟೆ ಕ್ಲಾಸಿಗೆ ಆ ದಿವಸ ಕ್ಲಾಸಿಗೆ ಬಂದ ನೀವೊಬ್ಬರೇ ಬಂದದ? ಅಕ್ಕವ್ರು ಬಂದಾರ, ಮತ್ತೆ ಉಳಿದವ್ರು ಬಂದಿಲ್ಲ ಕಾಣ್ತದೆ. ಅದರಲ್ಲಿ ಅನೇಕ ಗುಣಗಳು ಯಾವ್ದಿರಬೇಕು, ಯಾವ್ದನ್ನ ಡೆವಲಪ್ ಮಾಡಿಕೊಂಡ್ರೆ ನಾವು ಒಳ್ಳೆ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗ್ಲಿಕ್ಕೆ ಸಾಧ್ಯ ಅಥವಾ ಗುಡ್ ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ? ನೋಡ, ನಿಮ್ಮ ಅನುಭವದ ಮೇರೆಗೆ ಕೆಲವು ಮಾತನ್ನ ಹೇಳಿ. ಒಳ್ಳೆ ನೇತೃತ್ವ, ನಾಯಕತ್ವದ ಒಂದು ಲಕ್ಷಣ. ಕನ್ನಡದಲ್ಲಿ ಹೇಳ್ರಿ. ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ. ಬಹಳ ಒಳ್ಳೇದು. ಇಂಗ್ಲಿಷ್ ಇದು ಪಾಯಿಂಟ್ ಬರೀರಿ. ಅದು ಇಂಗ್ಲಿಷ್ ಅಲ್ಲಿ ಏನನ್ನೋರಿ? ಒನ್ ಫಾರ್ ಆಲ್ ಅಂಡ್ ಆಲ್ ಫಾರ್ ಒನ್. ಎಲ್ಲರೂ ಒಬ್ಬನಿಗಾಗಿ, ಒಬ್ಬ ಎಲ್ಲರಿಗಾಗಿ. ಒಬ್ಬ ಎಲ್ಲರಿಗಾಗಿ ಅಥವಾ ಎಲ್ಲರೂ ಒಬ್ಬನಿಗಾಗಿ, ಹಾಗಾದ್ರೆ ಅವನು ಹೇಗಿರ್ಬೇಕು? ಅವನು ಆ ಟೈಪ್ ಇರಬೇಕಾದ್ರೆ ಅಂದ್ರೆ ಪ್ರತಿಯೊಬ್ಬರನ್ನ ಸಹಿತ ಅವನ ಅರ್ಥ ಮಾಡಿಕೊಳ್ಳುವಂತವನಾಗಿರ್ಬೇಕು. ಈಗೊಂದು ಪರಿಸ್ಥಿತಿ ಬಂತು, ಇವರ ಲೆವೆಲ್ಗೆ ಅದೇನು, ಮತ್ತೊಬ್ಬರ ಲೆವೆಲ್ಗೆ ಏನು, ಅವರ ಲೆವೆಲ್ಗೆ ಹೋಗಿ ಪ್ರತಿಯೊಬ್ಬರನ್ನ ಸಹಿತ ಅವನು ಅರ್ಥ ಮಾಡಿಕೊಳ್ಳುವಂತವನಾಗಿರ್ಬೇಕು. ಸಮಾನತೆಯ ಭಾವನೆ ಇರಬೇಕು. ನುಡಿದಂತೆ ನಡೆಯುವನಾಗಿರ್ಬೇಕು ಅಲ್ವಾ? ಉದ್ದಕ್ಕೆ ಭಾಷಣ ಮಾಡೋದೇ ಮಾಡೋದು, ನೋಡಿದ್ರೆ ಕಾರ್ಯರೂಪದಲ್ಲಿ ಒಂದು ತರಂಗಿಲ್ಲ, ನಾಲ್ಕು ಜನ ಜನ ಹೊಗಳ್ತಾರೆ, ಹಿಂದಿನಿಂದ ಉಗುಳ್ತಾರೆ ಅಲ್ವಾ? ಅವನ್ ಲೀಡರ್ ಅಲ್ಲ. ಇನ್ನು ಲೀಡರ್ಶಿಪ್ ಅಂತ ಅಂದ ಕೂಡಲೇ ಅವನ ಹತ್ರ ಮಾನಸಿಕ ಪರ್ಸನಾಲಿಟಿ ಮತ್ತೆ ದೈಹಿಕ ಪರ್ಸನಾಲಿಟಿ, ಎರಡೂ ಪರ್ಸನಾಲಿಟಿ ಬೇಕು. ಅಕಸ್ಮಾತ್ ದೈಹಿಕನಾಗಿ ಒಳ್ಳೆ ಕಡ್ಡಿಪ ಇಲ್ಲ, ನೋಡುವಾಗನೇ ಅವನು ಹೀಗೆ ಬೀಳ್ತಾನೋ ಅಂತ ಇದ್ರೆ ಅವನನ್ನು ನಮ್ಗೆ ನೀವು ನಾಯಕ ಆಗ್ರಿ ಅಂತ ಯಾರು ಅನ್ನಂಗಿಲ್ಲ. ಅವನು ದೈಹಿಕವಾಗಿ ಏನ್ ಬೇಕು ಅವನು ಇಲ್ವ? ಮತ್ತೆ ದೈಹಿಕವಾಗಿ ಪರ್ಸನಾಲಿಟಿ ಬೇಕು, ಮಾನಸಿಕವಾಗಿಯೂ ಪರ್ಸನಾಲಿಟಿ ಬೇಕು. ಆಂತರಿಕ ವ್ಯಕ್ತಿತ್ವ ಮತ್ತು ದೈಹಿಕ ವ್ಯಕ್ತಿತ್ವ, ಮಾನಸಿಕ ವ್ಯಕ್ತಿತ್ವ, ದೈಹಿಕ ವ್ಯಕ್ತಿತ್ವ, ಇದು ಎರಡೂ ರೂಪದ ವ್ಯಕ್ತಿತ್ವನೂ ಅವನ ಹತ್ರ ಇರಬೇಕು. ಹಾಗಿದ್ರೆ ಅವನೇನಾಗ್ತಾನೆ? ಲೀಡರ್ ಆಗ್ತಾನೆ. ನಿಮ್ಗೆ ಇನ್ನೊಂದು ಮಾತು ಹೇಳಿದೀವಿ, ಲೀಡರ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾನೆ, ಬಟ್ ಹಿ ನೆವರ್ ರಿಯಾಕ್ಟ್ಸ್. ಒಮ್ಮೆಲೆ ಏನ್ ಮಾಡಂಗಿಲ್ಲ, ಅವನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದಿಲ್ಲ. ಇದು ಲೀಡರ್ ಆಗುವನಲ್ಲಿ ಮೊತ್ತ ಮೊದಲಿರಬೇಕಾದಂಥ ಗುಣ. ಎಲ್ಲವನ್ನು ಅಬ್ಸರ್ವ್ ಮಾಡ್ತಾನೆ, ಎಲ್ಲ ಅಬ್ಸರ್ವ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಸಿಕ್ಕಿದ ಮೇಲೆ ಮತ್ತೆ ಅವನ ಪ್ರತಿಕ್ರಿಯೆ. ಅವನ ಪ್ರತಿಕ್ರಿಯೆ ಏನಿದೆ ಅದು ಯಾರಿಗೂ ಸಹಿತ ಸರಿಯಲ್ಲ ಅಂತ ಅನಿಸುವುದೇ ಇಲ್ಲ ಅವಾಗ. ಏಕೆಂದ್ರೆ ಅಷ್ಟು ಅಬ್ಸರ್ವ್ ಮಾಡಿರ್ತಾನೆ, ಅವನು ಎಲ್ಲವನ್ನ ಸ್ಟಡಿ ಮಾಡಿರ್ತಾನೆ, ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿರ್ತದೆ, ಆಮೇಲೆ ಅವನು ನಿರ್ಣಯ ಕೊಡುವ ಕಾರಣದಿಂದ ಅವನ ಪ್ರತಿಕ್ರಿಯೆ ಏನಿದೆ ಅದು ಎಲ್ಲರೂ ಸಹಿತ ಏನ್ ಮಾಡ್ತಾರೆ, ಒಪ್ಪುವಂತ ರೂಪದಲ್ಲಿ ಇರ್ತದೆ. ಅದಕ್ಕೆ
ಬರುವಂತ ಈಗ ಅಕ್ಕೋರ್ ಏನೋ ಒಂದು ಸಮಾಚಾರ ಬಂದು ಹೇಳಿದ್ರು, ಆಕ್ಚುಲಿ ನಾನು ಲೀಡರ್ ಇದ್ದೀನಿ ಅಂತ ತಿಳ್ಕೋಣ, ಉದಾಹರಣೆಗೆ ಇಷ್ಟು ಜನರಿಗೆ ನಾನೀಗ ಲೀಡರ್ ಇದ್ದೀನಿ. ಇವ್ರು ಬಂದು ಏನಂತಾರೆ, ಇಲ್ಲ ನಮ್ಮ ಆ ಅಕ್ಕೋರು ಹಂಗೆ ಮಾತಾಡಿದ್ರಿ, ಹಂಗೆ ಮಾತಾಡೋದು ಸರಿ ಏನ್ರಿ ಅಂತ ಏನು ಅಂದ್ಬಿಟ್ರು. ನಾನು ಒಮ್ಮೆಲೆ ಹೌದೌದು ಅದೆಂತ ಮಾತಾಡೋದು ಅಂತ, ನಾನು ಒಮ್ಮೆಲೆ ನಿಮ್ಮ ಮುಂದೆ ನೀವು ಹೇಳಿದ ಮಾತನ್ನು ಒಪ್ಪಿ ಆಯ್ತು ಅದರ ಬಗ್ಗೆ ಪ್ರತಿಕ್ರಿಯೆ ನಾನು ವ್ಯಕ್ತಪಡಿಸಿದ್ರೆ ಇವತ್ತಲ್ಲ ನಾಳೆ ಈ ಸಮಾಚಾರ ಅವರಿಗೆ ತಲುಪ್ತದೆ, ನಾನು ಅವರ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀನಿ. ಆವಾಗ ನಾನು ಎಲ್ಲರ ಮ್ಯಾನೇಜ್ ಮಾಡೋದು ಹೆಂಗೆ ಅವಾಗ? ಹಾ ಸರಿ ಒಳ್ಳೇದು, ಸ್ವೀಕಾರ ಮಾಡ್ರಿ. ಆಮೇಲೆ ಮತ್ತೆ ನಿಧಾನ ಕಾರ್ಯಕ್ರಮನ ಒಂದಲ್ಲ ಒಂದು ದಿವಸ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಬಂದೇ ಬರ್ತೀನಿ, ಆವಾಗ ಜಸ್ಟ್ ವಾಚ್ ಮಾಡ್ಬೋದು ನಿಜವಾಗಿ ಇವ್ರು ಹೇಳಿದ ಸತ್ಯನೋ ಅಥವಾ ಇವರ ದೃಷ್ಟಿಕೋನ ಬೇರೆ ಇದೆಯೋ ಅಥವಾ ಈ ಅಕ್ಕೋರ ಗುಣ ಹೇಗಿದೆ. ಜಸ್ಟ್ ಸ್ವಲ್ಪ ಒಂದು ನಾಲ್ಕು ದಿನ ಒಬ್ಬರ ಜೊತೆಗೆ ಕರ್ಮದಲ್ಲಿ ವ್ಯವಹಾರದಲ್ಲಿ ಬಂದರೆ ಅವ್ರ ಗುಣಲಕ್ಷಣ ಗೊತ್ತಾಗ್ಬಿಡ್ತದಲ್ವ. ಅದಕ್ಕೆ ಲೀಡರ್ ಆದವನು ಅಬ್ಸರ್ವ್ ಮಾಡ್ತಾನೆ, ಆದರೆ ಕೂಡಲೇ ಅವನು ರಿಯಾಕ್ಟ್ ಮಾಡೋಂಗಿಲ್ಲ. ಕೂಡಲೇ ರಿಯಾಕ್ಟ್ ಮಾಡಿದ್ರೆ ಅವನು ಎಲ್ಲರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಲೀಡರ್ ಅಂತ ಅನಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆ ವೈಜ್ಞಾನಿಕವಾಗಿ ಏನು ವಿಚಾರ ಅಂತಂದರೆ, ಈಗ ನಮಗೆ ಆತ್ಮದ ಬಗ್ಗೆ ಜ್ಞಾನ ಗೊತ್ತಾಗಿದೆ. ಆತ್ಮದಲ್ಲೇ ಏನಿದೆ, ಮೈಂಡ್ ಮತ್ತು ಇಂಟೆಲೆಕ್ಟ್ ಎರಡು ಇರೋದು ಯಾವುದರಲ್ಲಿ, ಆತ್ಮದಲ್ಲೇ ಇದೆ. ನಿಮಗೆ ಒಂದು ಸಮಾಚಾರ ಬಂದ ಕೂಡಲೇ ಮನಸ್ಸಿನಲ್ಲಿ ಅದನ್ನು ಕೇಳಿ ಆಯಿತು ಕೂಡಲೇ ರಿಯಾಕ್ಟ್ ಮಾಡಿದರೆ ಅರ್ಥ ಏನಂದರೆ, ನೀವು ಹೇಳಿದಂಥ ವಿಚಾರವನ್ನು ನಾನು ಇಂಟೆಲೆಕ್ಟಿಗೆ ಕಳಿಸಿಲ್ಲ. ಇಂಟೆಲೆಕ್ಟಿಗೆ ನೀವು ಕಳಿಸಿದಿರಿ, ನೀವು ಸಮಾಧಾನದಲ್ಲೇ ಇರ್ತೀರಿ. ಇಂಟೆಲೆಕ್ಟಿಗೆ ಕಳಿಸಿಲ್ಲ, ಕೇಳಿ ಆಯಿತು ರಿಯಾಕ್ಟ್ ಮಾಡಿ ಆಯಿತು, ಆಮೇಲೆ ಯೋಚನೆ ಮಾಡ್ತೀವಿ ಛೇ ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು ಅಂದರೆ. ಹಾಗಾದರೆ ನೀವು ಮಾತಾಡಿರ್ತೀರಿ ಮತ್ತೆ ಮಾತಾಡಬಾರ್ದಾಗಿತ್ತು ಅಂತ ಇರ್ತೀರಿ. ಮಾತಾಡಬಾರ್ದಾಗಿತ್ತು ಅಂತ ಅಂದದ್ದು ಸ್ವಲ್ಪ ಹೊತ್ತು ಬಿಟ್ಟು ಉತ್ತರ ಕೊಟ್ಟದ್ದು ಯಾವುದು, ಅದು ಇಂಟೆಲೆಕ್ಟ್ ಅದು ಅಂದರೆ ಬುದ್ಧಿ. ನೀವು ಒಂದಿಷ್ಟು ವಿಚಾರ ಮಾಡದೇ ಕೂಡಲೇ ಆನ್ಸರ್ ಕೊಡ್ತೀರಿ ಅಂತಂದರೆ ಅದು ಖಂಡಿತ ಉಲ್ಟ ಪರಿಣಾಮ ಬೀರ್ತದೆ. ಆವಾಗ ಎಲ್ಲರ ಮುಂದೆ ನಾವು ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ಬಹಳ ಕಷ್ಟ, ಆಡಳಿತ ನಡೆಸಲಿಕ್ಕೆ ಬಹಳ ಕಷ್ಟ, ಎಲ್ಲರಿಗೂ ಸರಿಯಾಗುವ ಹಾಗೆ ಯಾರ ಮನಸ್ಸಿಗೂ ನೋವಾಗದ ಹಾಗೆ ನಮ್ಮ ಕೈ ಕೆಳಗಡೆ ಒಂದು 10 ಜನ ಸಿಬ್ಬಂದಿಗಳಿದ್ರೆ ಅವ್ರ ಕೆಲಸ ಮಾಡದವರಾದರೂ ಅವ್ರ ಜೊತೆ ಕೆಲಸ ಮಾಡಿಸ್ಕೋಬೇಕು. ನೀವು ಆ ಟೈಪ್ ನಮ್ದು ಏನಿರಬೇಕು, ಆಡಳಿತ ಇರಬೇಕು. ಅವ್ರು ಕಣ್ತಪ್ಪಿಸಿ ನಡೆಯೋರಿದ್ದರೂ ಸಹಿತ ಅವ್ರ ಜೊತೆ ಏನು ಮಾಡಬೇಕು, ಕೆಲಸ ತಗೋಬೇಕು. ಅವನು ಗುಡ್ ಮ್ಯಾನೇಜರ್ ಅಂದರೆ ಎಷ್ಟು ಸ್ನೇಹದಿಂದ ಯುಕ್ತಿಯಿಂದ ತನ್ನವರನ್ನಾಗಿ ಮಾಡ್ಕೋಬೇಕಲ್ವಾ. ಅದಕ್ಕೋಸ್ಕರ ಯಾವುದೇ ಒಂದು ವಿಚಾರ ಬಂದ ಕೂಡಲೇ ಅದನ್ನು ಎಲ್ಲಿ ಕಳಿಸ್ಬೇಕು, ಬುದ್ಧಿಗೆ ಕಳಿಸ್ರಿ. ಬುದ್ಧಿ ಕಳಿಸಿದ ಮೇಲೆ ನೀವು ಕಾರ್ಯರೂಪದಲ್ಲಿ ತನ್ರಿ, ಅದು ಸಮಾಧಾನಕರವಾಗಿ ನಾವು ಆ್ಯಕ್ಷನ್ ತಗೋತೀವಿ. ಕೂಡಲೇ ಅದು ಉಲ್ಟ ಆ್ಯಕ್ಷನ್ ಮಾತ್ರ ಇರುವುದಿಲ್ಲ. ಇನ್ನು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಅಂತಂದರೆ ನಿಮಗೆ 8 attitudes ಆಫ್ ಗುಡ್ ಮ್ಯಾನೇಜರ್ ಅಲ್ವಾ, 8 attitude. ಯಾವುದು 8 ಅವನ ಹತ್ರ ಲಕ್ಷಣ ಇರಬೇಕಂತಂದರೆ, ಒಂದನೇದಾಗಿ ಅವನು ಗುಡ್ ಲಿಸನರ್. ಬೇಕಾದ್ರೆ 8 attitudeನ ಬಗ್ಗೆ ಬೇರೆ ಕ್ಲಾಸ್ ಮಾಡ್ತೀವಿ, ಅದು ಸುಮಾರು 1/2 ಗಂಟೆ ಕ್ಲಾಸ್. ಅದು ಯಾವುದು, ಅದು ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಸಬ್ಜೆಕ್ಟೇ ಬೇರೆ. ಆದರೆ ಆ ವಿಷಯ ಗೊತ್ತಿರಬೇಕು, ಈ ನೇತೃತ್ವ ವಹಿಸೋ ಕಲೆಗೆ ಮಾತ್ರ ಆ 8 attitude ಅಂತೂ ಅತಿ ಮುಖ್ಯ. ಅದು 8 ನಮ್ಮ ಹತ್ರ ಲಕ್ಷಣ ಇತ್ತಂತಂದರೆ ನಾವು ಆಟೋಮೆಟಿಕ್ 4 ಜನರ ಮುಂದೆ ಏನಾಗಿ ಆಗ್ತೀವಿ, ನಾವು ಲೀಡರ್ ಆಗಿ ಆಗ್ತೀವಿ. ಮತ್ತೆ ನಾವು ಸಹ ನಾವು ಯಾರ ಜೊತೆಗೆ ನಾವು ಆಡಳಿತ ನಡೆಸ್ತೀವೋ ಎಲ್ಲರ ಮನಸ್ಸನ್ನು ಏನು ಮಾಡ್ಕೋಬೋದು, ನಾವು ಭಾಳ ಚೆನ್ನಾಗಿ ಒಲಿಸ್ಕೋಬೋದು. ನಮ್ಮ ನಿರ್ಣಯನೂ ಸಹಿತ ಪರ್ಫೆಕ್ಟ್ ಇರ್ತದೆ, ಸಹನತೆಯೂ ನ್ಯಾಚುರಲ್ ಆಗಿರ್ತದೆ, ಟೀಮ್ ಸ್ಪಿರಿಟ್ ಇರ್ತದೆ. ನಾವು ಯಾವ ಟೀಮಲ್ಲಿ ಇರ್ತೀವಿ, ನಾವು ಉತ್ಸಾಹದಲ್ಲಿ ಇರೋದು ಮಾತ್ರ ಅಲ್ಲ, ಇಡೀ ಗ್ರೂಪನ್ನೇ ಉತ್ಸಾಹದಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೋದು. ಇದು ನೇತೃತ್ವ ವಹಿಸೋ ಕಲೆ ಮತ್ತು ಆಡಳಿತ ಕಲೆ. ಅದರ ಬಗ್ಗೆ ಇನ್ನು ಎಕ್ಸ್ಪ್ಲನೇಷನ್ ಬದಿಗಿಡೋಣ, ಯಾಕೆಂದರೆ ಇದು ಕಲೆ ಮುಂದುವರಿಯಂಗೇ ಇಲ್ಲ ಇಲ್ಲಾಂದರೆ. ಈಗ 4ನೇದು ಬರೆಯಿರಿ, ಮಾನಸಿಕ ಸಂತೃಪ್ತಿ ಮತ್ತು ಸಂತೋಷದ ಕಲೆ. ಈಗ ಇವೆಲ್ಲ ಕಲೆಗಳ ಬಗ್ಗೆ ವಿವರಣೆ ಕೊಡುವಾಗ ನಿಮಗೆ ಆಂತರಿಕವಾಗಿ ಒಂದು ಎಚ್ಚರಿಕೆ ಇರಬೇಕು. ಏನಂದರೆ ಇವೆಲ್ಲ ಕಲೆ ಜಾಗೃತ ಆಗೋದು ಎಲ್ಲಿ, ಕಣ್ಣಲ್ಲೋ ಬಾಯಲ್ಲೋ ಕಿವಿಯಲ್ಲೋ ಕಾಲಲ್ಲೋ ಬೆನ್ನಲ್ಲೋ, ಎಲ್ಲಿ? ಆತ್ಮದಲ್ಲಿ. ಆತ್ಮಜ್ಞಾನಿ ಆದವನು ಮಾತ್ರ ಈ ಕಲೆಗಳನ್ನು ಅವನು ಬೆಳೆಸಿಕೊಳ್ಳಬಲ್ಲ. ಯಾಕೆ ಅಂತಂದರೆ ಆತ್ಮಜ್ಞಾನದ ಅರಿವಾದಾಗನೇ ನಮಗೆ ಈ ದೇಹಾಭಿಮಾನದಿಂದ ಬರುವಂಥ ಎಲ್ಲ ಏರುಪೇರುಗಳಿಂದ ನಮ್ಮನ್ನು ಮುಕ್ತಗೊಳಿಸಲಿಕ್ಕೆ ಸಾಧ್ಯ. ಈಗ ನೋಡ್ರಿ, ಮಾನಸಿಕ ಸಂತೃಪ್ತಿ ಮತ್ತು ಸಂತೋಷದ ಕರೆ. ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಯಾವುದು? ತೃಪ್ತಿ, ಮಾನಸಿಕ ಸಂತೋಷ. ಇದ್ರಷ್ಟು ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ನಿಮಗೆ ದೊಡ್ಡ ಬಂಗ್ಲೆ ಇರ್ಬೋದು, ಕಾರ್ ಇರ್ಬೋದು, ಸಂಪತ್ತು ಇರ್ಬೋದು, ಎಲ್ಲ ಇದೆ. ಆರೋಗ್ಯನೂ ಚೆನ್ನಾಗಿದೆ ಅಂತ ತಿಳ್ಕೋಣ, ಮನಸ್ಸೇ ಸಮಾಧಾನ ಇಲ್ಲ, ಏನು ಮಾಡ್ತೀರಾವು? ಎಲ್ಲ ಇದ್ರೂ ಸಹ ಏನು ಪ್ರಯೋಜನ ಬಂತವಾಗ? ಈಗ ಇಂಥ ಕೇಸಸ್ಸೇ ಜಾಸ್ತಿ, ನಮ್ಮ ಡಾಕ್ಟರ್ನವ್ರಿಗೆ ಇಂಥ ಪೇಷಂಟ್ಗಳೇ ಜಾಸ್ತಿ. ಇನ್ನು ಎಲ್ಲ ಪೇಷಂಟ್ಗಳು ಸಹಿತ ಇವ್ರ ಹತ್ರನೇ ಬರಬೇಕಾಗ್ತದೆ. ಬೆನ್ನೋವು ಅಂದ್ರೂ ಇವ್ರ ಹತ್ರನೇ ಬರಬೇಕು, ತಲೆನೋವು ಅಂದ್ರೂ ಇವ್ರ ಹತ್ರನೇ ಬರಬೇಕು, ಗಂಟು ನೋವು ಅಂದ್ರೂ ನಿಮ್ಗೇನು ಚಿಂತೆ ಇದ್ದೀರಿ ಅದಕ್ಕೇನೆ ಗಂಟು ನೋವು ಬಂದಿದೆ ಅಂತ. ಬೆನ್ನೋವು ಅಂದ್ರೆ ಬೆನ್ನಿಗೆ ಬೇರೆ ಸ್ಪೆಷಲಿಸ್ಟ್ ಇಲ್ಲ, ಅದು ತಲೆನೋವಿನವ್ರ ಇದು ಯಾವುದು, ಈ ಮಾನಸಿಕ ಟೆನ್ಷನ್ ಒತ್ತಡದಿಂದಲೇ ಬೆನ್ನೋವು ಬಂದಿದೆ ಅಂತ. ಕ್ಯಾನ್ಸರ್ ಬಂದರೂ ಮಾನಸಿಕ ಟೆನ್ಷನ್ ಅಂತಾರೆ, ಬ್ಲಡ್ ಪ್ರೆಷರ್ ಬಂದರೂ ಮಾನಸಿಕ ಟೆನ್ಷನ್ ಅಂತಾರೆ. ಹಾಗಾದರೆ ಶರೀರಕ್ಕೆ ಬರುವಂತಹ ಎಲ್ಲ ರೋಗಗಳಿಗೂ 75% 80% ಶರೀರಕ್ಕೆ ರೋಗ ಬರಲಿಕ್ಕೆ ಕಾರಣ ಮನಸ್ಸು. ಹಾಗಾದರೆ ಈ ಡಾಕ್ಟರ್ಸ್ ಎಲ್ಲರೂ ಟ್ರೀಟ್ಮೆಂಟ್ ಕೊಡೋದು ದೇಹಕ್ಕೆ, ರೋಗ ವಾಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ದಿನೇ ದಿನೇ ಉಲ್ಬಣ ಆಗ್ತಾ ಹೋಗದೆ ಇದು. ಯಾಕೆಂದ್ರೆ ಎಲ್ಲಿ ಇಂಜೆಕ್ಷನ್ ಕೊಡಬೇಕೋ ಅಲ್ಲಿ ಕೊಡ್ತಾ ಇಲ್ಲಲ್ಲ, ನಿಜವಾಗಿ ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತೋ ಡಾಕ್ಟರ್ಸ್ ಅಲ್ಲಿ ಕೊಡ್ತಾ ಇಲ್ಲಲ್ವಾ? ಇವ್ರು ಕೊಡುವಂತ ಔಷಧಿ ಸುಮ್ಮನೆ, ನಾವು ಔಷಧಿನ ದೂರ್ತೀವಿ ಅಂತ ಅನ್ಬೇಡ್ರಿ. ನೀವು ಎಷ್ಟು ಗುಳಿಗೆ ನುಂಗ್ತಿರೋ ಅಷ್ಟು ನಿಮ್ಗೆ ಇನ್ನೂ ರೋಗ ಜಾಸ್ತಿ, ಇನ್ನೂ ನಿಶಕ್ತಿ ಜಾಸ್ತಿ, ಇನ್ನೂ ಅದು ಮತ್ತೊಂದಕ್ಕೆ ದಾರಿ ಮಾಡಿ ಕೊಡ್ತದೆ. ವಿನಃ ಅದರ ಬದಲು ನಿಮಗೆ ಆ ರೋಗ ಬರಲಿಕ್ಕೆ ಮೊದಲು ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕು? ನೀವ್ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ರಿ. ಅಂದ್ರೆ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕಂತ ಅರ್ಥ ಅಲ್ಲ ಮನಸ್ಸಿಗೆ ಟ್ರೀಟ್ಮೆಂಟ್ ಅಂದ್ರೆ. ಇವತ್ ನೋಡ್ರಿ, ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಎಲ್ಲಿಗೆ, ಆಧ್ಯಾತ್ಮಿಕ ಶಿಕ್ಷಣ ಎಲ್ಲಿಗೆ, ನೈತಿಕ ಶಿಕ್ಷಣ ಎಲ್ಲಿಗೆ, ಈ ಶಾಂತಿಯ ಶಿಕ್ಷಣ ಎಲ್ಲಿಗೆ? ಡೈರೆಕ್ಟ್ ಆತ್ಮಕ್ಕೆ. ಎಷ್ಟು ನಾಲೆಜ್ ಕೇಳ್ತಾ 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 ಹೋದಷ್ಟು ಎಲ್ಲ ಟೆನ್ಷನ್ ಫ್ರೀ. ನಿಮ್ಗೆ ಎಂಥ ರೋಗನೇ ಇರಲಿ ಬೇಕಾದ್ರೆ ಶರೀರಕ್ಕೆ ಮನಸ್ಸು ಖುಷಿಯಲ್ಲಿ ಇರುತ್ತೆ. ಯಾವಾಗ? ಮೆಡಿಟೇಷನ್ ಅಥವಾ ದಿನ ಕ್ಲಾಸ್ ಕೇಳಬೇಕು. ಪ್ರತಿದಿನ ನೀವು ಕ್ಲಾಸ್ ಕೇಳ್ತೀರಂತಂದ್ರೆ ನಿಮ್ಮಷ್ಟು ಸಂತೋಷದಲ್ಲಿರೋರು ಜಗತ್ತಿನಲ್ಲಿ ಬೇರೆ ಯಾರ್ಯಾರೂ ಇಲ್ಲ. ಬೇಕಾದ್ರೆ ನಾವು ಬರೆದು ಕೊಡ್ತೀವಿ, ನನ್ನಷ್ಟು ಸಂತೋಷದಲ್ಲಿರೋ ಜಗತ್ತಲ್ಲಿ ಯಾರು ಇಲ್ಲ ಅಂತ ಬೇಕಾದ್ರೆ ನಾವು ಬರೆದು ಕೊಡ್ತೀವಿ. ನೋಡ್ರೆ ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಹೆಸರಿನಲ್ಲಿ ಬ್ಯಾಂಕಿಗೆ ಒಂದು 5 ಪೈಸೆ ಹಣ ಇಲ್ಲ, ನಮ್ಮ ಹೆಸರಿನಲ್ಲಿ ಒಂದು ಸ್ವಂತ ಮನೆ ಇಲ್ಲ. ಆದರೆ ನಮ್ಮಷ್ಟು ಸಂತೋಷ, ನನ್ನಷ್ಟು ಸಂತೋಷದಲ್ಲಿರೋರು ಜಗತ್ತಿನಲ್ಲಿ ಯಾರು ಯಾರೂ ಇಲ್ಲ. ಬೇಕಾದ್ರೆ ಎಲ್ಲ ಹೇಳ್ತೀವಿ, ನಮ್ಮ ಹತ್ರ ಏನೂ ಇಲ್ಲ ಆದರೆ ಎಲ್ಲವೂ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೇನು ಇರಬೇಕು ಎಲ್ಲನೂ ಇದೆ. 100% ತೃಪ್ತಿ, 100% ಖುಷಿ ಇದೆ. ನೋಡಿದ್ರೆ ಏನೂ ಇಲ್ಲ. ಏನ್ರಿ ನೀವು ಒಡವೆ ತೆಗೆದಾಕಿದಿರಿ, ಬಣ್ಣ ಬಣ್ಣದ ಸೀರೆ ಬಿಟ್ಬಿಟ್ಟಿದಿರಿ, ನೀವು ಮನೆ ಬಿಟ್ಬಿಟ್ಟಿದಿರಿ, ಏನಿರಿ ನಿಮ್ದು ಗತಿ ಏನ್ರಿ ನಾಳೆ ಅಂತ ಎಷ್ಟೋ ಜನ ನಮಗೆ ಬೆದರಿಕೆ ಹಾಕ್ತಾರೆ. ಆದ್ರೆ ನಮ್ಮ ಹತ್ರ ಏನೇನು ಇದೆ ಅನ್ನೋದು ಅವ್ರಿಗೆ ಕಾಣಂಗಿಲ್ಲಲ್ಲ. ನಮ್ಮ ಹತ್ರ ಏನಿದೆ ಅಂತ ನೋಡಿದ್ರೆ ಇದು ಬಿಟ್ಟದ್ದು ಏನದು, ನಾಳೆ ಮಣ್ಣಿಗೆ ಹೋಗುವಂಥದ್ದು ಇವೆಲ್ಲ ಬಿಟ್ಟದ್ದು. ಬಿಟ್ಟದ್ದು ಯಾವುದು? ಬರೀ 4 ದಿನದ ವೈಭವನೇ ಬಿಟ್ಟಿದೀವಿ ಅಷ್ಟೇ, ವಿನಃ ಜನ್ಮ ಜನ್ಮಾಂತರಕ್ಕೆ ಬೇಕಾಗುವಂಥ ಶಾಶ್ವತವಾದಂಥ ಸಂಪತ್ತಿ ಇದೆ ಅಲ್ವಾ? ಮಾನಸಿಕ ಸಂತೃಪ್ತಿ ಸಂತೋಷದಲ್ಲಿ ಇರಬೇಕಾದ್ರೆ ನೀವು ಒಂದನೇದಾಗಿ ಜ್ಞಾನಯುಕ್ತ ದೃಷ್ಟಿಕೋನ ಇರಬೇಕು. ಅಥವಾ ಮೊದಲನೇದಾಗಿ ನಾಲೆಜ್ ಫುಲ್ ಅನ್ರಿ, ಜ್ಞಾನಿ ಆಗಬೇಕು. ಮಾನಸಿಕ ಸಂತೋಷ ಮಾನಸಿಕ ತೃಪ್ತಿ ಆಗಬೇಕಾದ್ರೆ ಅವನು ಜ್ಞಾನಿ ಆಗಬೇಕು. ಜ್ಞಾನಿ ಆದವನ ಜೀವನದಲ್ಲಿ ದುಃಖ ಇಲ್ಲ, ಅಶಾಂತಿ ಇಲ್ಲ, ಬೇಸರ ಇಲ್ಲ. ಕೆಲವರು ಏನಂತಾರೆ, ಬೇಸರ ಐತೇನ್ರಿ ಅಂತ. ನಮ್ಮ ಜೀವನದಲ್ಲಿ ಬೇಸರ ಇಲ್ಲ. ನೀವು ಬೈರಿ ಬೇಕಾದ್ರೆ, ನಮ್ಗೆ ತಮಾಷೆ ಮಾಡ್ರಿ ಅಥವಾ ಏನಾರು ಅನ್ರಿ. ಯಾಕೆಂದ್ರೆ ಎಷ್ಟು ನಾವು ಆತ್ಮಾಭಿಮಾನಿ ಆಗ್ತೀವೋ ಇವೆಲ್ಲದರಿಂದ ಮುಕ್ತ ಆಗ್ತೀವಿ. ಇವ್ರಿ ನಂಗೆ ಇರುತ್ತೆ ಅನ್ನೋದ ಅಂತ ಬರುದು ಯಾವಾಗ? ಅದು ದೇಹಾಭಿಮಾನ ಇದ್ದಾಗ. ಆತ್ಮಜ್ಞಾನಿ ಆದವನಿಗೆ ಇವೆಲ್ಲ ಏನನ್ಸಂಗಿಲ್ಲ, ಯಾವ ರೂಪದ ಮಾನಸಿಕ ಏರ್ಪೇರವನ ಹತ್ರ ಬರಂಗಿಲ್ಲ. ಮಾನಸಿಕವಾಗಿ ಸಂತುಷ್ಟಿ ಬೇಕಾ ನಿಮ್ಗೆ? ಮಾನಸಿಕವಾಗಿ ಸಂತೋಷ ಬೇಕಾ? ಮೊದಲು ನಾಲೆಜ್ ಫುಲ್, ಜ್ಞಾನಿ. ದುಃಖ, ಅಶಾಂತಿ, ಚಿಂತೆ, ಬೇಸರ, ಅಸೂಯೆ, ಈರ್ಷೆ ಎಲ್ಲದಕ್ಕೂ ಕಾರಣ ಅಜ್ಞಾನವೇ ಕಾರಣ. ಎಲ್ಲ ರೂಪದ ಜೀವನದಲ್ಲಿ ಬರುವಂತ ಎಲ್ಲ ರೂಪದ ಏರ್ಪೇರಿಗೆ ಕಾರಣ ಯಾವುದು? ಅಜ್ಞಾನ. ಮಾನಸಿಕ ಅಸಂತುಷ್ಟತೆಗೆ ಕಾರಣ ಯಾವುದು? ಅಜ್ಞಾನ. ಅದಕ್ಕೆ ಮೊದಲು ಏನಾಗಬೇಕು? ಮೊದಲು ಜ್ಞಾನಿ. ಈಶ್ವರ ವಿಶ್ವವಿದ್ಯಾಲಯ ನೋಡಿದ್ರೆ ಈಶ್ವರನ ವಿಶ್ವವಿದ್ಯಾಲಯ. ಏನ್ರಿ ಇಲ್ಲಿ ಒಂದು ಪೂಜೆ ಇಲ್ಲ, ಭಕ್ತಿ ಇಲ್ಲ, ಮೂರ್ತಿ ಇಲ್ಲ, ಕೈ ಮುಗಿರಂತ ಅನ್ನಂಗಿಲ್ಲ, ಕಾಯಿ ಒಡೆಯಂಗಿಲ್ಲ, ಹೂ ಕೊಡಂಗಿಲ್ಲ, ಗಂಧ ಹಚ್ಚಂಗಿಲ್ಲ, ಅಭಿಷೇಕ ಇಲ್ಲ, ದಣ್ಣಂತ ಗಂಟೆ ಇಲ್ಲ, ಜಾಗತಿಲ್ಲ, ಸುಮ್ಮನೆ ತೆಪ್ಪ ಕೂತ್ಕೊಂಡಿರ್ತೀವಿ, ಹೋಗ್ತೀವಿ. ನಿಮ್ಗೆ ನೀವು ಭಕ್ತಿಯೇ ಮಾಡಂಗಿಲ್ಲ, ನಿಮ್ಗೆ ದೇವರೇ ಇಲ್ಲ, ನೀವು ನಾಸ್ತಿಕರು ಅಂತ ಜನ ನಮ್ಗಂತಾರೆ. ಅದು ಭಕ್ತಿ ಮಾರ್ಗ ಆಯ್ತು. ಇದು ಯಾವ ಮಾರ್ಗ? ಇದು ಜ್ಞಾನ ಮಾರ್ಗ. ನಿಜವಾದ ತಿಳುವಳಿಕೆ ಪಡ್ಕೊಳ್ರಿ, ಒಳ್ಳೆ ಜ್ಞಾನ ಸಂಪನ್ನರಾಗ್ರಿ. ಆತ್ಮದ ಬಗ್ಗೆ ಆಗ್ಲಿ, ಸೃಷ್ಟಿಕರ್ತನ ಬಗ್ಗೆ ಆಗ್ಲಿ, ಸೃಷ್ಟಿಯ ಬಗ್ಗೆ ಆಗ್ಲಿ, ನಮ್ಮ ಜೀವನದ ಬಗ್ಗೆ ಆಗ್ಲಿ ಸ್ಪಷ್ಟ ಜ್ಞಾನ. ನಿಮ್ಗೆ ಏನಿದೆ ಜಗತ್ತಿನ ಎಲ್ಲ ರಹಸ್ಯ ಅರ್ಥ ಆಯ್ತಂದ್ರೆ, ನಿಮ್ಗೆ ಯಾರ ಕಣ್ಣೀರಾಕಿದ್ರೆ ನಮ್ಗೆ ಛೇ ಇವ್ರನ್ನ ಎಳ್ಕೊಂಬಂದು ಪಾಠ ಕೊಟ್ಟು ಅವ್ರಿಗೆ ಏನ್ ಮಾಡ್ಬಿಡ್ಬೇಕು, ಅವ್ರನ್ನ ನಗಿಸ್ಬಿಡ್ಬೇಕು. ಯಾಕೆ ಸುಮ್ಮನೆ ಅವ್ರು ವಿಚಾರ, ಅವ್ರ ದುಃಖ ಪಡೋ ವಿಚಾರ ನೋಡಿದ್ರೆ ಅದು ಒಳ್ಳೆ ಈ ಪ್ರಾಪಂಚಿಕದ್ದು ಏನೋ ಒಂದಿರ್ತದೆ. ಆದ್ರೆ ಜ್ಞಾನಿಗೆ ಏನಿಸ್ತದೆ, ಛೇ ಎಂತ ಇವರಿಗೆ ಒಂದು ಕರೆಕ್ಟ್ ಜ್ಞಾನ ಗೊತ್ತಿದ್ರೆ ಎಷ್ಟು ನಗ್ನಾಗ್ತಾ ಇರ್ತಿದ್ರಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅಂತ ನಾವು ಎಷ್ಟೋ ಜನರಿಗೆ ಏನ್ ಮಾಡ್ತೀವಿ, ಈ ಟೈಪ್ ಜ್ಞಾನ ಕೊಟ್ಟು ಅವರಿಗೆ ಕಣ್ಣೀರೇ ಕಣ್ಣೀರ ಬಾವಿಯನ್ನೇ ಬತ್ತಿ ಹೋಗಂಗ್ ಮಾಡ್ಬಿಡ್ತೀವಿ. ಈ ಜ್ಞಾನ ಡೈಲಿ ಕೇಳ್ತೀರಾ, ನಿಮ್ ಜೀವನದಲ್ಲಿ ಕಣ್ಣೀರು ಮುಗ್ದೋಯ್ತು ಅಂತ ತಿಳ್ಕೊಳ್ರಿ. ಎಷ್ಟು ಜ್ಞಾನಾರ್ಜನೆ ಮಾಡ್ತೀವಿ, ಎಷ್ಟು ಯಥಾರ್ಥವಾದಂತ ತಿಳುವಳಿಕೆ ತಗೊಳ್ತೀವಿ, ಅಷ್ಟು ಮನಸ್ಸು ಹೆಂಗಿರ್ತದೆ, ಸಂತೋಷದಲ್ಲಿ ಇರ್ತದೆ, ಖುಷಿಯಲ್ಲಿ ಇರ್ತದೆ. ಒಂದು ಜ್ಞಾನ. ಎರಡನೇದ್ದು ಜ್ಞಾನಯುಕ್ತ ದೃಷ್ಟಿಕೋನ. ಜೀವನದಲ್ಲಿ ಬರುವಂತ ಪ್ರತಿ ಒಂದು ಪರಿಸ್ಥಿತಿ, ಪ್ರತಿ ಒಂದು ಮಾತನ್ನು ಸಹ ಜ್ಞಾನಯುಕ್ತ ದೃಷ್ಟಿಕೋನದಿಂದ ನೋಡ್ರಿ. ಪ್ರಾಪಂಚಿಕವಾಗಿ ದೇಹಾಭಿಮಾನದಲ್ಲಿ ಬಂದು ನೋಡ್ಬೇಡ್ರಿ, ನಿಮ್ಗೆ ಮೈಂಡ್ಗೆ ಡಿಸ್ಟರ್ಬ್ ಮಾಡ್ತದೆ. ಅದು ಜ್ಞಾನಯುಕ್ತ ದೃಷ್ಟಿಕೋನ, ನಾಲೆಜ್ ಫುಲ್ ಆಗಿ ನೋಡ್ಬೇಕು. ನಾಲೆಜ್ ನಮ್ಗೆ ಗೊತ್ತಾಯ್ತು ಅಂತಂದ ಮೇಲೆ ನಾಲೆಜ್ ಫುಲ್ ಆಗಿ ನೋಡ್ರಿ, ಜ್ಞಾನಯುಕ್ತರಾಗಿ ನೋಡ್ರಿ ಆ ಪರಿಸ್ಥಿತಿಯನ್ನ. ಅದು ಹೇಗೆ ಅಂತ ದಿನ ಕ್ಲಾಸಿ ಬರೋರಿಗೆ ಅಂತ ಕರೆಕ್ಟ್ ಗೊತ್ತಾಗ್ತದೆ, ಇಲ್ಲಾಂದ್ರೆ ಅದನ್ನ ಬಿಡಿಸಿ ಹೇಳಿದ್ರೆ ಅದು ಬಹಳ ಉದ್ದ ಹೋಗ್ತದೆ. ನೆಕ್ಸ್ಟ್ ಮುಂದಿನ ಮಾತು, ಮನಸ್ಸು ಸದಾಕಾಲಕ್ಕೆ ಖುಷಿಯಲ್ಲಿರಬೇಕಾದ್ರೆ ಇದು ನಾಟಕ. ಪ್ರತಿಯೊಬ್ಬರು ಸಹ ಸ್ವತಂತ್ರ ಪಾತ್ರಧಾರಿಗಳು. ನಾನು ಮಾತ್ರ ಈ ನಾಟಕವನ್ನ ಸಾಕ್ಷಿ ದೃಷ್ಟಿಯಿಂದ ನೋಡಬೇಕು. ಈ ರೀತಿ ಯಾರು ಇರ್ತಾರೋ ಅವ್ರಿಗೆ ಅವರ ಮುಂದೆ ಯಾವ ದೃಶ್ಯ ಬಂದರೂ ಅವ್ರಿಗೆ ಏರ್ಪೇರಾಗುವುದಿಲ್ಲ, ಅವ್ರಿಗೆ ಅಸಂತುಷ್ಟತೆ ಇಲ್ಲ, ಮಾನಸಿಕ ತೃಪ್ತಿ ಇರುವುದಿಲ್ಲ. ಈ ಸೃಷ್ಟಿ ಇದೊಂದು ಸ್ಟೇಜ್, ಎಲ್ಲರೂ ಇಂಡಿಪೆಂಡೆಂಟ್ ಆಕ್ಟರ್ಸ್, ನಾವೆಲ್ಲ ಸ್ವತಂತ್ರ ಪಾತ್ರಧಾರಿಗಳು ಅಲ್ವಾ? ನೀವು ಈ ಜಗತ್ತಿಗೆ ಬರಬೇಕಾದ್ರೆ ಎಲ್ಲಾದರೂ ಕೇಳಿ ಹೇಳಿ ಬಂದಿದ್ದೀರಾ? ನಾಳೆ ಹೋಗುವಾಗ ನೋಟಿಸ್ ಕೊಟ್ಟು ಹೋಗ್ತೀರಾ, ಏ ನಾನು ಓದ್ತಾ ಇದ್ದೀನಿ ರೀ ಅಂತ ಹೇಳ್ಕೊಂಡು ಎಲ್ಲರೂ ಹೇಳಿ ಹೋಗ್ತೀವಾ? ಏನಿಲ್ಲ, ಇಂಡಿಪೆಂಡೆಂಟ್ ಆಕ್ಟರ್ಸ್. ನಾನು ಮಾತ್ರ ಈ ನಾಟಕವನ್ನು ಸಾಕ್ಷಿ ದೃಷ್ಟಿಯಿಂದ ನೋಡಬೇಕು. ಸಾಕ್ಷಿ ದೃಷ್ಟಿ ಅಂದರೆ ಅರ್ಥ ಏನು? ಈಗ ನೋಡ್ರಿ, ಒಂದು ನಾಟಕ ನಡೀತಾ ಇದೆ, ನಾವೆಲ್ಲ ಪ್ರೇಕ್ಷಕರು ನೋಡ್ಲಿಕ್ಕೆ ಹೋಗಿರ್ತೀವಿ. ಅಲ್ಲಿ ನಾಟಕ ನೋಡ್ತಾ ನೋಡ್ತಾ ಇದ್ದಂಗೆ ಒಬ್ಬ ಇದ್ದಕ್ಕಿದ್ದಂಗೆ ಬಿದ್ದು ಬಿದ್ದು ಅಳ್ಳಿಕ್ ಪ್ರಾರಂಭ ಮಾಡ್ತಾನೆ. ಕೆಲವರು ಇಲ್ಲಿ ನೋಡ್ಲಿಕ್ಕೆ ಹೋದವ್ರು ಸಹಿತ ನೋಡ್ತಾ ನೋಡ್ತಾ ಇವರು ಅಳ್ಳಿಕ್ ಪ್ರಾರಂಭ ಮಾಡಿಬಿಡ್ತಾರೆ ಅಲ್ವಾ? ನೋಡ್ತಾ ನೋಡ್ತಾ ಇವರು ಸಹಿತ ಇವ್ರಿಗೆ ಕಣ್ಣೀರು ಬಂದು ಅಳ್ಳಿಕ್ ಪ್ರಾರಂಭ. ಮತ್ತೆ ಛೇ, ಅವ್ರು ಯಾರು ನೋಡ್ತಾರೆ ಅನ್ನೋದು ಬೇಬೆ ಓಸ್ಕೊಳ್ತಾರೆ. ಯಾಕೆ? ಅದು ನಾಟಕ ಎನ್ನುವುದನ್ನ ಮರ್ತು ಬಿಟ್ಟು ನೋಡ್ತಾರಲ್ಲ ಅವರು, ಅವಾಗ ಇವರು ದುಃಖ ಪಡ್ತಾರೆ. ಅದು ನಾಟಕ ಅಂತ ದೃಷ್ಟಿ ಇತ್ತಂದ್ರೆ ಅಲ್ಲಿ ಎಂತ ಸಾಯಿಲಿ ಅವರು ಏನೇ ಆಗ್ಲಿ, ಇವನು ಅಳಂಗೇ ಇಲ್ಲ ಇವನು ಅಳ್ತಾನ. ಅದೇ ರೀತಿ ನೋಡ್ರಿ, ಇವರೊಬ್ಬರು ಪಾತ್ರಧಾರಿ, ಇವರೊಬ್ಬರು ಪಾತ್ರಧಾರಿ, ಇವರೊಬ್ಬರು ಪಾತ್ರಧಾರಿ, ಎಲ್ಲ ನಾಟಕ. ನಾಟಕದಲ್ಲಿ ನಿಮ್ಗೊಂದು ಪಾತ್ರ, ಇವ್ರಿಗೊಂದು ಪಾತ್ರ, ಇವ್ರಿಗೊಂದು ಪಾತ್ರ, ನನ್ಗೊಂದು ಪಾತ್ರ, ಇವ್ರಿಗೊಂದು ಪಾತ್ರ, ನಿಮ್ ಪಾತ್ರದಂಗೆ ಇವ್ರದಿಲ್ಲ, ಇವ್ರದಂಗೆ ಇವ್ರದಿಲ್ಲ, ಇವ್ರದಂಗೆ ಇವ್ರದಿಲ್ಲ. ನಮ್ಮ ಪಾತ್ರವನ್ನು ಅಭಿನಯ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಜಗತ್ತಿಗೆ. ನೀವು ಪಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಅಭಿನಯ ಮಾಡಿದ ಕೂಡಲೇ ನಾನು ಸಿಟ್ಟು ಮಾಡಿದ್ರೆ ನಿಮ್ಮ ಪಾತ್ರ ನೋಡಿ ನನ್ನ ಪಾತ್ರ ಕೆಡಿಸ್ಕೊಳ್ಳ ನಾನು. ಮತ್ತೊಬ್ಬರ ಪಾತ್ರವನ್ನು ನೋಡ್ರಿ ಸಾಕ್ಷಿಯಾಗಿ, ಆದರೆ ಅವರ ಪಾತ್ರದಿಂದ ಏನಾರು ಒಳ್ಳೆಯದನ್ನು ಕಲಿಯದಿದ್ರೆ ಕಲ್ತ್ಕೊಳ್ಳೋಣ. ಆದರೆ ಮತ್ತೊಬ್ಬರ ಪಾತ್ರ ನೋಡಿ ನಮ್ಮ ಸ್ಥಿತಿಯನ್ನು ಏರ್ಪೇರು ಮಾಡ್ಕೊಳ್ತೀವಿ ಅಂತಂದರೆ ನಿಮಗೆ ನಾಟಕ ಅಥವಾ ಪಾತ್ರಧಾರಿ ಅನ್ನುವಂಥ ದೃಷ್ಟಿಕೋನ ಇಲ್ಲ ಅಂತ ಅರ್ಥ. ಈಗ ಒಂದು ಮನೆಯಲ್ಲಿ ಇಡೀ ದಿನ ಅತ್ತೆ ನಮಗೆ ಪರ 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 ಅಂತ ಏನು ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ. ಏನು ಹಾಂಗ್ ಕುಂತರಾಗೋದಿಲ್ಲ, ಹಿಂಗೆ ಕುಂತರಾಗೋದಿಲ್ಲ, ಆ ಕೆಲಸ ಮಾಡಿದ್ರೆ ಆಗೋದಿಲ್ಲ, ಈಗ ಯಾವುದು ಕೆಲಸ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅವ್ರಿಗೆ, ಇಡೀ ದಿವಸ ಚಿರಿಪಿರಿ ಚಿರಿಪಿರಿ. ನೀವು ಜಸ್ಟ್ ನೋಡ್ರಿ, ಇದೊಂದು ಆತ್ಮ. ಈ ಆತ್ಮ ಈ ಸೃಷ್ಟಿಯ ನಾಟಕದಲ್ಲಿ ಈ ದೇಹ ಧರಿಸಿ ಪಾತ್ರ ಮಾಡಲಿಕ್ಕೆ ಬಂದಿದೆ. ಯಾವುದೋ ಒಂದು ಜನ್ಮದ ಕರ್ಮದಿಂದ ನಾನು ಆ ಮನೆಗೆ ಸೊಸೆಯಾಗಿಯೇ ಹೋಗಿರ್ತೀನಿ. ನೀವು ಮತ್ತೆ ಅವರು ಸ್ವಲ್ಪ ದಿನ ಪಾತ್ರ ಮಾಡೋದು ಇದೇ ನಾಟಕದಲ್ಲಿ, ಅವರು ಪಿರಿಪಿರಿ ಮಾಡ್ತಾರಂತ ಹೇಳ್ಕೊಂಡು ನಿಮ್ಮ ದೃಷ್ಟಿಕೋನ ಹೆಂಗಿರ್ಬೇಕು? ಜ್ಞಾನಯುಕ್ತ ದೃಷ್ಟಿಕೋನ ಇರಲಿ. ಪಾಪ ನಿಮ್ಗೆ ದಯೆ ಬರಬೇಕು ಅವಾಗ, ಆ ಆತ್ಮನ ಕಂಡ್ರೆ ಏನಾಗ್ಬೇಕು? ದಯೆ ಬರಬೇಕು, ಸ್ನೇಹ ಬರಬೇಕು, ಇನ್ನಷ್ಟು ಗೌರವ ಬರಬೇಕು. ಅದು ಏನಪ್ಪ ಇವ್ರು ಹಿಂಗೆ ಅಂತಾರಲ್ಲ ಅಂತ ಅವ್ರ ಬಗ್ಗೆ ಇನ್ನಷ್ಟು ತಿರಸ್ಕಾರ ಮಾಡಿದರೆ ಅದು ಇನ್ನೂ ಜಾಸ್ತಿ ಆಗೋದು ವಿನಃ ಏನಾಗುವುದಿಲ್ಲ, ಕಡಿಮೆ ಆಗುವುದಿಲ್ಲ. ಆತ್ಮದ ಬಗ್ಗೆ ದಯೆ ತೋರಿಸ್ರಿ. ಜ್ಞಾನಯುಕ್ತರಾಗಿ ಇವರನ್ನು ಜ್ಞಾನಿ ಮಾಡಬೇಕು, ಇವರಿಗೂ ಒಂದು ಅಂಥ ದೃಷ್ಟಿಕೋನ ಕೊಟ್ಟು ಇವರನ್ನು ಸಮಾಧಾನದಲ್ಲಿ ತರಬೇಕು ಅಂತ ನೀವು ಪ್ರಯತ್ನ ಪಡ್ರಿ. ಅಕಸ್ಮಾತ್ ಪ್ರಯತ್ನ ಪಟ್ಟರು ಸಹಿತ ಸಫಲ ಆಗಿಲ್ಲ, ಆವಾಗ ತಿಳ್ಕೊಳ್ರಿ ಇವ್ರ ಪಾತ್ರ ಪಿರಿಪಿರಿ ಮಾಡೋದೇ ಇವ್ರ ಪಾತ್ರ. ಇಂಥ ಟೈಮಿಗೆ ಇವರು ನನ್ನನ್ನು ಕಂಡ ಕೂಡಲೇ ಈ ರೀತಿ ಮಾತಾಡಲೇಬೇಕು, ಅದು ಅವ್ರದ್ದು ಪಾತ್ರ ಫಿಕ್ಸ್ ಇದೆ. ಅವ್ರು ಮಾತಾಡ್ತಾ ಇದ್ದಾರೆ, ನಾನಷ್ಟೇ ಸಾಕ್ಷಿಯಾಗಿ ನೋಡೋದಷ್ಟೇ, ಅದ್ರದ್ದು ಇಫೆಕ್ಟ್ ನನಗೆ ಆಗಬಾರ್ದು. ಆದರೆ ದಯೆ ಕರುಣೆ ಆಮೇಲೆ ನಾವು ಇನ್ನಷ್ಟು ಗೌರವ ಕೊಟ್ಟು ಇನ್ನಷ್ಟು ಏನು ಮಾಡಬೇಕು, ಆತ್ಮಕ್ಕೆ ಪರಿವರ್ತನೆ ಆಗಲಿಕ್ಕೆ ಶಾಂತಿ ತೋರ್ಲಿಕ್ಕೇ ನಮ್ಮ ವರ್ತನೆ ಇರಬೇಕು ವಿನಃ ಆ ಪಾತ್ರ ಕಂಡು ನಮ್ಮ ಪಾತ್ರವನ್ನು ಹಾಳು ಮಾಡ್ಕೋಬಾರ್ದು, ತಲೆ ಕೆಡಿಸ್ಕೋಬಾರ್ದು. ಜ್ಞಾನಯುಕ್ತ ದೃಷ್ಟಿಕೋನ ಬಂದಾಗ ನಿಮಗೆ ಪ್ರತಿಯೊಬ್ಬರ ಪಾತ್ರವನ್ನು ಕಂಡಾಗ ಗೌರವ ದೃಷ್ಟಿ ಬರ್ತದೆ. ಅವ್ರು ಎಷ್ಟೇ ನಮಗೆ ಉಪದ್ರವ ಕೊಡಲಿ, ಅವ್ರು ಬೈತಾ ಇದ್ರು ಸಹ, ಓಹೋ ಇವರದೀಗ ಬೈಯೋದೇ ಪಾತ್ರ, ಅವ್ರ ಪಾತ್ರ ತಮ್ಮ ಅವರ ಪಾತ್ರ ಅಭಿನಯ ಮಾಡ್ತಿದ್ದಾರಪ್ಪ, ಅವ್ರ ಪಾತ್ರ ಅಭಿನಯ ಮಾಡ್ತಾ ಇರೋದನ್ನ ನೀವು ನೋಡಿದ್ ಬಿಟ್ಟು ನಿಮ್ಮ ಪಾತ್ರನ ಹಾಳು ಮಾಡ್ಕೊಳ್ಳೋದ? ಜಸ್ಟ್ ಅಭಿನಯ ಮಾಡ್ದನ್ನ ನೋಡಿ ಅಷ್ಟೇ ಸಾಕ್ಷಿಯಾಗಿ. ಆದರೆ ಅದರ ಪರಿಣಾಮ ನನ್ನ ಮೇಲೆ ಬಂದು ನನ್ನ ಪಾತ್ರನ ಹಾಳು ಮಾಡ್ಕೊಳ್ಳುವಂತೆ ಮಾತ್ರ ಇಲ್ಲ. ಅದಕ್ಕೆ ಮಾತ್ರ ಆತ್ಮಜ್ಞಾನ ಬೇಕೇ ಬೇಕಾ? ಆತ್ಮಜ್ಞಾನಿಯಾಗದೆ ಅವನ ಹತ್ರ ಇವರೊಬ್ರು ಪಾತ್ರಧಾರಿ ಇವರು ಹೀಗೆ ಅಂತ ನಿಮಗೆ ಗೌರವ ಭಾವನೆ ಖಂಡಿತ ಬರಂಗಿಲ್ಲ. ಇವತ್ತು ನೋಡಿ ಸಮಾಜದಲ್ಲಿ ಎಷ್ಟು ಸ್ವಲ್ಪ ಹೆಚ್ಚಿನವರೆಗೂ ಏನು ತಿರಸ್ಕಾರ, ವಯಸ್ಸಾದಂಥ ತಂದೆ ತಾಯಿನ ಯಾರು ನೋಡೋರೇ ಇಲ್ಲ, ಎಷ್ಟು ಕಣ್ಣೀರು ಅವರಿಗೆ, ಎಷ್ಟು ದುಃಖ ಇರ್ತದೆ. ಒಂದು ವೇಳೆ ಪ್ರತಿಯೊಬ್ಬರು ಜ್ಞಾನಪೂರ್ಣರಾಗ್ಬಿಟ್ರೆ, ನಮಗೆ ಆತ್ಮಜ್ಞಾನದ ಒಂದು ರಿಯಲೈಸೇಷನ್ ಆಗ್ಬಿಟ್ರೆ, ಎಷ್ಟು ಒಂದು ನಾಟಕದಲ್ಲಿ ಸ್ನೇಹ ಪ್ರೀತಿ ಹೊಂದಾಣಿಕೆ ತನ್ನಿಂದ ತಾನೇ ಬರ್ತದೆ. ಅದಕ್ಕೆ ಮಾನಸಿಕವಾಗಿ ಸಂತುಷ್ಟತೆ ಬೇಕಾದರೆ ನಾಟಕದ ದೃಷ್ಟಿಕೋನ ಇರಬೇಕು, ಜ್ಞಾನಯುಕ್ತ ದೃಷ್ಟಿಕೋನ, ಪ್ರತಿಯೊಬ್ಬರು ಪಾತ್ರಧಾರಿಗಳು, ಆಮೇಲೆ ನಾಲೆಜ್ ಫುಲ್, ಇವೆಲ್ಲ ಇದ್ದರೆ ಮನಸ್ಸು ಯಾವಾಗಲೂ ಹೇಗಿರ್ತದೆ, ಸಂತೋಷವಾಗಿರ್ತದೆ. ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಸಿಟ್ಟು ಮಾಡೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಬೇಜಾರು ಮಾಡ್ಕೊಳ್ಳೋದು. ನೀವು ಮನಸ್ಸನ್ನು ಎಷ್ಟು ಸಂತೋಷದಲ್ಲಿ ಇಟ್ಕೊಳ್ತಿರೋ ನಿಮ್ಮ ಜೀವನನೇ ಸಂತೋಷ. ಇನ್ನೇನು ಬೇಕು ನಮಗೆ, ಇನ್ನೇನು ಬೇಕು? ಏನು ಉಡ್ಲಿಕ್ಕೆ ಒಂದೆರಡು ಬಟ್ಟೆ, ತಿನ್ಲಿಕ್ಕೆ ಎರಡು ತುತ್ತು ಅಲ್ವಾ? ಅಥವಾ ನನಗೆ ಅದೇ ಬೇಕು ಇದೇ ಬೇಕು, ನಾವು ಬದುಕಲಿಕ್ಕೋಸ್ಕರ ಊಟ ಮಾಡೋದು, ಊಟ ಮಾಡಲಿಕ್ಕೋಸ್ಕರ ಬದುಕೋದು? ಹಾಂ ಬದುಕಬೇಕಲ್ಲ ಅಂತ ಇದಕ್ಕೆ, ಹಾಂ ಸರಿ ಶರೀರಕ್ಕೆ, ಹಾಂ ಸರಿ ಮನೆ ಬೇಕು, ಮನೆ ಇಲ್ಲದಕ್ಕೆ ರೋಡಲ್ಲಿ ಬಿತ್ಕೊಳ್ಲಿಕ್ಕೆ ಆಗ್ತದೆ ಆಗೋದಿಲ್ಲ. ಮನೆ ಬೇಕಲ್ಲ ಅಂತ ಒಂದು ಮನೆ, ಬಟ್ಟೆ ಧರಿಸ್ಬೇಕಲ್ಲ ಅಂತ ಒಂದು ಧರಿಸೋದು, ತಿನ್ಬೇಕಲ್ಲ ಅಂತ, ಬದುಕಬೇಕಲ್ಲ ಅಂತ ಒಂದು ನಾಲ್ಕು ತಿನ್ನೋದು ಬೇಕಿದಕ್ಕೆ. ಆದರೆ ಅದನ್ನೇ ಮುಂದೆ ಮಾಡಿಕೊಂಡು ಬದುಕಿದರೆ, ಅದನ್ನೇ ಡಿಪೆಂಡ್ ಆಗಿ ಬದುಕಿದರೆ ಅವನು ಅವಾಗ ಏನಾಗೋದಿಲ್ಲ, ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಬರೋದು ನ್ಯಾಚುರಲ್. ಅದಕ್ಕೆ ನಾವು ಜೀವನದಲ್ಲಿ ಎಲ್ಲಕ್ಕಿಂತ ಮೊತ್ತ ಮೊದಲು ನಮ್ಮ ಮನಸ್ಸನ್ನು ಸಂತೋಷದಲ್ಲಿ ಇಟ್ಕೊಳ್ಳುವಂಥದ್ದು ಏನು, ಅದು ಕಲೆ. ಆ ಕಲೆ ಜಾಗೃತಿ ಆಗಬೇಕಾದ್ರೆ ಇಂಥ ಶಿಕ್ಷಣ ಬೇಕೇ ಬೇಕು. ಇಲ್ಲಾಂದರೆ ಮನಸ್ಸು ಬೇಜಾರಾದ ಕೂಡಲೇ ಸಿನಿಮಾ ನೋಡಿ ಬರ್ತೀವಿ, ಬಹಳ ಆನಂದ ಆಯ್ತು ಅಂತೀವಿ, ಅದೆಂಥ ಸಂತೋಷ. ಒಳ್ಳೆ ರುಚಿ ರುಚಿ ರುಚಿಯಾದಂಥ ಮಸಾಲೆ ದೋಸೆ ಗರಮಾಗರಂ ತಿಂದೆವು, ಬಹಳ ಆನಂದ ಆಯಿತು, ಅದೆಷ್ಟು ಹೊತ್ತಿನ ಆನಂದ? ನಾವೀ ಜಗತ್ತಿನಲ್ಲಿ ಇಂಥ ಆನಂದ, ಇಂಥ ಖುಷಿ, ಇಂಥ ತೃಪ್ತಿಯನ್ನೇ ನಾವು ಹುಡ್ಕೊಂಡು ಹೋಗ್ತಿದ್ದೀವಿ. ಅದು ಒಂದು ಕಡೆ ಆನಂದ ಕೊಡ್ತದೆ, ಇನ್ನೊಂದು ಕಡೆ ಅದು ಬಿಸಿ ಬಿಸಿ ಎಣ್ಣೆ ತಿಂದೆವು, ನಾಳೆ ಆರೋಗ್ಯನೇ ಕೆಟ್ಟೋಗ್ಬಿಡ್ತು. ಅದು ಸಂತೋಷ ಕೊಡ್ತು, ಆದರೆ ಅಷ್ಟೇ ಏನು ಮಾಡ್ತು, ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ನಡ್ಕೊಂಡು ಹೋಗೋರು ಏನು ವಿಚಾರ ಮಾಡ್ತಾರೆ, ಛೇ ಕಾರಲ್ಲಿ ಹೋಗೋರು ಎಷ್ಟು ಸುಖಿಗಳಪ್ಪ ಅಂತ. ಆದರೆ ಕಾರಲ್ಲಿ ಕುಂತವ್ರ ಕಷ್ಟ ಅವ್ರಿಗೇನೆ ಗೊತ್ತು, ನಡ್ಕೊಂಡು ಹೋಗೋದಕ್ಕಿಂತ ಜಾಸ್ತಿ ಕಷ್ಟ ಕಾರ್ನಲ್ಲಿ ಕುಂತವ್ರಿಗೆ. ಕಾರ್ನಲ್ಲಿ ಕುಂತ ಏನು ವಿಚಾರ ಮಾಡ್ತಾರೆ, ಛೇ ವಿಮಾನದಲ್ಲಿ ಹಾರಾಡೋರು ಎಷ್ಟು ಸುಖಿಗಳಪ್ಪ ಅಂತ. ಅರೆ ಇವ್ರಿಗಿಂತ ಜಾಸ್ತಿ ಟೆನ್ಷನ್ ಅವರಿಗೆ, ಯಾರಿಗೆ? ವಿಮಾನದಲ್ಲಿ ಕುಂತವರಿಗೆ. ಅದಕ್ಕೆ ಯಾರು ಸಂತೋಷದಲ್ಲಿದ್ದಾರಂತ ನಾವು ಮತ್ತೊಬ್ಬರ ಜೊತೆ ಕಂಪ್ಯಾರಿಸನ್ ಬೇಡ. ನನ್ನ ಜೀವನವನ್ನು ಸಂತೋಷವಾಗಿ ಖುಷಿಯಲ್ಲಿ ನನ್ನನ್ನು ನಾನು ಮೇಂಟೈನ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಜೀವನದ ಜೊತೆಗೆ ನಿಮ್ಮ ಸಂಸಾರ ಮನೆ ಇದ್ರ ಜೊತೆಗೆ ಎಷ್ಟ ಇದು ಒಂದು ಶಿಕ್ಷಣ. ಇದು ಯಾವುದಕ್ಕೆ? ಮನಸ್ಸು ಸಂತೋಷದಲ್ಲಿ ಇಟ್ಕೊಳ್ಳುವಂಥ ಶಿಕ್ಷಣ ಇದು. ಅಥವಾ ಈ ಜ್ಞಾನ ಕೇಳಿ ಕೇಳಿ ಎಲ್ಲ ವೈರಾಗಿ ಬಂದ್ಬಿಡ್ತದ? ಹಾಂ, ಏ ಸಂಸಾರನೂ ಬೇಡ, ಮನೆಯೂ ಬೇಡ, ಏನು ಬೇಡ ಅಲ್ಲ. ನಿಮ್ಗೆ ಅಲ್ಲಿ ನಿಜವಾದಂಥ ಮಜಾ ಸಿಗ್ತದೆ, ಎಲ್ಲಿ ಅಲ್ಲಿ ಕಷ್ಟ ಬರ್ತದೆ. ಇವತ್ತು ನೋಡಿ ನಿಮ್ಗೆ ಆನಂದ ಆಗ್ತದೆ, ಯಾರೋ ಒಬ್ರು ಮನೆಗೆ ಹೋದ ಕೂಡಲೇ ಯಾಕೆ ಇಷ್ಟು ಲೇಟ್ ಮಾಡಿದ್ರೆ, ಹಂಗೆ ಹಿಂಗೆ ಬೈಲಿಕ್ಕೆ ಚಾಲು ಮಾಡಿ ತಿಳ್ಕೋಣ, ಓಹೋ ಇವ್ರ ಪಾತ್ರ ಅಭಿನಯ ಮಾಡ್ತಿದ್ದಾರೆ ಅಂತ ನೋಡಿಬಿಡ್ರಿ. ಇವ್ರು ತಮ್ಮ ಪಾತ್ರವನ್ನ ನಿಮ್ಗೆ ನಾಟಕ ನೋಡೋದ್ರಲ್ಲಿ ಆನಂದ ಇಲ್ವಾ? ನಾಟಕ ನೋಡ್ಲಿಕ್ಕೆ ಎಷ್ಟು ಆನಂದ ಇದೆ, ಅವರಲ್ಲಿ ಹತ್ತು ಸಹಿತ ನಮ್ಗೆ ಇಲ್ಲೊಂದು ಆನಂದ ಇದೆ. ನಾಟಕ ಅಂತ ದೃಷ್ಟಿಯಿಂದ ನೋಡ್ರಿ, ಆವಾಗ ನಮ್ಗೆ ಯಾವ ಪಾತ್ರ ಯಾವ ದೃಶ್ಯ ಬಂದರೂ ಏನ್ ಅನ್ಸಂಗಿಲ್ಲ, ಬೇಜಾರು ಬರಂಗಿಲ್ಲ. ಅದಕ್ಕೋಸ್ಕರ ಈ ಬೇಹದ್ದಿನ ಸೃಷ್ಟಿ ನಾಟಕದ ಬಗ್ಗೆನೂ ಸಹ ಯಥಾರ್ಥವಾದಂತಹ ಜ್ಞಾನ ಬೇಕೇ ಬೇಕು. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಚಿಂತೆ ಇದೆ, ಡಾಕ್ಟ್ರೆ ಏನಾದ್ರು ತೆಗಿರಿದನ್ನ ಸ್ವಚ್ಛ ಮಾಡಿಬಿಡ್ರಿ, ಆಪರೇಷನ್ ಮಾಡಿ ಕ್ಲೀನ್ ಮಾಡಿಬಿಡಿ ಅಂತಂದ್ರೆ ಡಾಕ್ಟರ್ ಏನು ಮಾಡಂಗಿಲ್ಲ, ಮಾಡ್ತಾರ ಅಥವಾ ಗುಳಿಗೆ ಕೊಡ್ತಾರ? ಗುಳಿಗೆ ಕೊಡ್ತಾರೆ, ಆರಾಮ ನಿದ್ರೆ ಮಾಡ್ರಿ ಅಂತ. ನಿದ್ರೆಯಿಂದ ಎಚ್ಚರ ಆದಾಗ ಮತ್ತೆ ಪುನಃ ಅದೇ ಚಿಂತೆ ಕಂಟಿನ್ಯೂ ಆಗಿ ಆಗ್ತದೆ, ಅದೇನು ಮರೆಯಂಗಿಲ್ಲ. ನಿದ್ರೆ ಮಾಡಿ ಎತ್ತ ಆದ ಕೂಡ ಅದೆಲ್ಲ ಮರೆತು ಬಿಡ್ತೀವಾ, ಮರೆಯಂಗಿಲ್ಲ, ಆ ವಿಚಾರ ಮತ್ತೆ ಬಂದು ನೆನಪಾಗ್ತದೆ. ಅದಕ್ಕೋಸ್ಕರ ನಾವು ಇದ್ದ ವಿಚಾರವನ್ನ ತೆಗಿಬೇಕಂದ್ರೆ ಅಥವಾ ಡಾಕ್ಟರ್ ಸಮಾಧಾನ ಕೊಡೋದು ಇಷ್ಟೇ, ನೀವೆಲ್ಲ ಚಿಂತೆ ಬಿಟ್ಟುಬಿಡಿ, ಎಲ್ಲ ಸರಿಯಾಗ್ತದೆ, ನಿಮ್ಗೇನು ರೋಗ ಇಲ್ಲ. ಅಲ್ಲ ಬಿಡೋದು ಹೆಂಗಂತ ಹೇಳ್ಕೊಡ್ತಾರ? ಚಿಂತೆ ಬಿಟ್ಟು ಬಿಡಿ ಅಂತ ಅಷ್ಟೇ ಅಂತಾರೆ, ಬಿಡುದೆ ಹೇಗಂತ ಹೇಳ್ಕೊಡಂಗಿಲ್ಲ. ಇಡೀ ಬೆಂಗಳೂರಿನಲ್ಲಿ ಈ ಒಬ್ರು ಡಾಕ್ಟರ್ ಅಷ್ಟೇ, ಈಗ ಚಿಂತೆ ಬಿಡುದೆ ಹೇಗಂತ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಕೊಡ್ತಾರೆ ಇಲ್ಲೋ ಅಕ್ಕಪುರಣ್ಣವ್ರೆ, ನಿಮ್ಮ ಮನಸ್ಸಿನಿಂದ ಚಿಂತನೆ ತೆಗೆದು ಬಿಡಿ ಅಂತ ಹೇಳೋದು ಸುಲಭ, ನನಗೂ ಬಿಡ್ಬೇಕಂತ ಆಸೆ ಇದೆ, ಆದ್ರೆ ಬಿಡುದೆ ಹೆಂಗೆ? ಅದಕ್ಕೆ ನೀವು ಆ ಟ್ರೀಟ್ಮೆಂಟ್ ಜೊತೆಗೆ ಏನ್ ಮಾಡ್ಬೇಕು, ಈ ಟ್ರೀಟ್ಮೆಂಟ್ ಕೊಡ್ಬೇಕು. ದಿನ ಅರ್ಧ ಗಂಟೆ ಏನ್ ಮಾಡ್ರಿ, ಕ್ಲಾಸ್ ಕೇಳ್ರಿ ಅಂತ ಅಂದ್ಬಿಟ್ರೆ, ಯಾಕೆ ಅಂತಂದ್ರೆ ನಿಮ್ಮಲ್ಲಿರುವಂತ ವಿಚಾರವನ್ನ ತೆಗಿಬೇಕಾದ್ರೆ ಅದಕ್ಕೆ ಇನ್ನು ಶ್ರೇಷ್ಠ ವಿಚಾರ ತಲೆಯೊಳಗೆ ತುಂಬಿಸ್ಬೇಕು. ನೀವು ಶ್ರೇಷ್ಠ ವಿಚಾರ, ಪಾಸಿಟಿವ್ ಥಾಟ್ಸ್ ಡೀಪರ್ ದೆನ್ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ಗಿಂತ ನೀವು ಪಾಸಿಟಿವ್ ಥಾಟ್ಸ್ ಮಾಡ್ಲಿಕ್ಕೆ ಮೈಂಡ್ಗೆ ಟ್ರೈನಿಂಗ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ ಅನ್ನ ಏನ್ ಮಾಡ್ಬಿಡ್ತದೆ, ಅದು ತೆಗೆದೋಗ್ತದೆ. ಅದಕ್ಕೋಸ್ಕರ ಆ ಒಂದು ಶುದ್ಧ ಚಿಂತನೆಯನ್ನ ದಿನ ಕೇಳಿ 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 ಮನಸ್ಸಿಗೆ ಸಂಸ್ಕಾರ ಕೊಟ್ಬಿಡ್ಬೇಕು ನೀವು ಆತ್ಮಕ್ಕೆ. ಏನು ಒಳ್ಳೆಯದನ್ನೇ ಚಿಂತನೆ ಮಾಡೋದು, ಒಳ್ಳೆಯದನ್ನೇ ಚಿಂತನೆ ಮಾಡೋದು, ಸಂಸ್ಕಾರ ಬಿಟ್ರೆ ನಿಮ್ಗೇನು ಕೆಟ್ಟದ್ದು ಕಂಡ್ರೆ ನೀವು ಏನು ಮಾಡಲಿಕ್ಕೆ ಚಾಲು ಮಾಡ್ತೀರಿ, ಒಳ್ಳೆಯದನ್ನೇ ನೋಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ನೆಗೆಟಿವ್ ಆಗಿ ಮನಸ್ಸು ವಿಚಾರ ಮಾಡೋದು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಇದು ಒಂದು ಶಿಕ್ಷಣ ಕೇಂದ್ರ, ಮನಸ್ಸನ್ನು ಸಂತೋಷದಲ್ಲಿಟ್ಕೊಳ್ಳುವಂಥ ಕಲೆಗೆ ಈಶ್ವರ್ಯ ವಿಶ್ವವಿದ್ಯಾಲಯ ಇವತ್ತು ಶಿಕ್ಷಣವನ್ನು ನೀಡ್ತಾ ಇದೆ. ಇನ್ನು ಮುಂದಿನ ಕಲೆಯನ್ನು ನಾಳೆ ದಿವಸ ಮುಂದುವರಿಸಲಾಗ್ತದೆ. ಟೋಟ್ಲಿ 16 ಕಲೆಗಳಿವೆ, ಇವತ್ತು 4 ಆಯಿತು. ಒಂದನೇದು ಯಾವುದು? ಸರ್ವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಕಲೆ. ಎರಡನೇದು ವ್ಯವಹಾರ ಮತ್ತು ಲೋಕರಂಜನೆಯ ಕಲೆ. ಮೂರನೇದು ನೇತೃತ್ವ ವಹಿಸುವ ಮತ್ತು ಆಡಳಿತ ಕಲೆ. ನಾಲ್ಕನೇದು ಮಾನಸಿಕ ಸಂತೃಪ್ತಿ ಮತ್ತು ಸಂತುಷ್ಟತೆಯ ಕಲೆ, ಸಂತೋಷದ ಕಲೆ. ಇದೊಂದು ಕಲೆ, ಎಲ್ಲ ಕಷ್ಟ ಇದೆ, ಪರಿಸ್ಥಿತಿ ಇದೆ, ಇವರ ಮನಸ್ಸು ನಗ್ನಗ್ತಾ ಇರಬೇಕಂದ್ರೆ ಅದೊಂದು ಕಲೆ ಅಲ್ವಾ? ಈ ದುಃಖದ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರೂ ಸಮಾಧಾನ ಸಿಗದಿರುವಂತ ಜಗತ್ತಿನಲ್ಲಿ ನೀವು ನಗ್ನಗ್ತ ಮನಸ್ಸನ್ನು ಸಂತುಷ್ಟದಲ್ಲಿ ಇಟ್ಕೋಬೇಕಂತಂದ್ರೆ ಆ ಕಲೆದು ಟ್ರೈನಿಂಗ್ ತಗೋಬೇಕಲ್ವಾ? ದಿನ ಪಾಠ ಕೇಳ್ತಾ 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 ಹೋದಂಗೆ ಕೊನೆಗೆ ಯಾರು ಬೇಜಾರು ಮಾಡ್ಕೊಂಡ್ರೆ ಛೇ ಎಂತ ಒಂದು ಬೇಜಾರು ಮಾಡ್ಕೊತಾರಪ್ಪ ಅಂತ ನಮ್ಗೆ ಅದು ಏನಾಗ್ತದೆ, ನಾಚಿಕೆ ಆಗ್ತದೆ. ಕೊನೆಗೆ ನಮ್ಗೆ ನಿಜವಾದ ಒಂದು ರಿಯಲೈಸೇಷನ್ ಆಗಿ ಸತ್ಯ ಶಾಂತಿ ಅಥವಾ ನೆಮ್ಮದಿ ಖುಷಿ ಆನಂದ ಆದಾಗ ನಮ್ಮ ಮೊದಲನೇ ಜೀವನ ನೋಡ್ಕೊಂಡ್ರೆ ನಮ್ಗೇನೆ ನಾಚಿಕೆ ಆಗ್ತದೆ, ಛೇ ಎಂತ ಒಂದು ಕ್ಷುಲ್ಲಾಗ ಮಾತಿಡ್ಕೊಂಡು ಏನು ವಿಚಾರ ಮಾಡಿದೆ ನಾನು ಅಂತ. ಯಾಕೆಂದ್ರೆ ಶ್ರೇಷ್ಠ ವಿಚಾರ ಮಾಡೋ ಟ್ರೈನಿಂಗೇ ಇಲ್ಲಲ್ವ ಮೈಂಡಿಗೆ. ಶ್ರೇಷ್ಠ ವಿಚಾರ ಮಾಡೋ ಟ್ರೈನಿಂಗ್ ಕೊಡ್ತಂತಂದ್ರೆ ಅದು ಕನಿಷ್ಠಕ್ಕೆ ಹೋಗ್ಲಿಕ್ಕೆ ಕೇಳಂಗಿಲ್ಲ ಅದು. ಅವಾಗ ಸದಾ ಹೆಂಗಿರ್ತೀವಿ ನಾವು? ಶ್ರೇಷ್ಠ ಚಿಂತನೆಯಲ್ಲಿ ಶುಭ ಚಿಂತನೆಯಲ್ಲೇ ಇರ್ತೀವಿ. ಆದ್ರಿಂದ ಈಗ ಮನಸ್ಸನ್ನ ಸಂತೋಷದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಇಟ್ಕೊಳ್ಳೋಣ. ಇದರಿಂದ ದೇಹದ ಮೇಲಾಗುವ ಪರಿಣಾಮವನ್ನು ಸಹಿತ ಗಮನಿಸ್ಬೋದು. ಈಗ ಭಯ ಆದಾಗ ದೇಹದ ಮೇಲೆ ಪರಿಣಾಮ ಆಗ್ತದೆ, ಗೊತ್ತಾಗ್ತದಲ್ವ? ಹೃದಯ ಬಡಿತ, ಎದೆ ಡವ ಡವಡವಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಭಯ ಆದ ಕೂಡಲೇ. ಇನ್ನೂ ಭಯ ಇತ್ತು ಕಾಲೆಲ್ಲ ನಡುಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ನೋಡ್ರಿ ಭಯ ಆದದ್ದು ಎಲ್ಲಿ? ಮೈಂಡ್ನಲ್ಲಿ ಭಯ ಆದ ಕೂಡಲೇ ದೇಹದ ಮೇಲೆ ಎಷ್ಟು ಇಫೆಕ್ಟ್ ಆಯ್ತಲ್ವಾ? ಮನಸ್ಸಿನಲ್ಲಿ ನನಗೆ ಸಿಟ್ಟು ಬಂತು, ಸಿಟ್ಟು ಬಂದ ಕೂಡಲೇ ದೇಹದ ಮೇಲೆ ಆಗೋ ಪರಿಣಾಮ ಏನು? ಒಳ್ಳೆ ಕೆಲವೊಮ್ಮೆ ಕೈ ನಡುಗ್ಲಿಕ್ಕೆ ಪ್ರಾರಂಭ ಆಗ್ತದೆ, ಶ್ವಾಸೋಚ್ಛ್ವಾಸ ಹೆಚ್ಚು ಕಡಿಮೆ ಆಗ್ತದೆ. ಸಿಟ್ಟು ಬಂದ ಕೂಡಲೇ ದೇಹದ ಮೇಲೆ ಪರಿಣಾಮ ಆಗ್ತದೆ, ಭಯ ಬಂದ ಕೂಡಲೇ ದೇಹದ ಮೇಲೆ ಆಗೋ ಪರಿಣಾಮ ಕರೆಕ್ಟ್ ನಿಮ್ಗೇನು ಗೊತ್ತಾಗ್ತದಲ್ವಾ? ಅಥವಾ ಡಾಕ್ಟರ್ ಹತ್ರ ತೋರಿಸ್ಬೇಕಾ? ಡಾಕ್ಟರ್ ನಂಗೆ ಭಯ ಆಗಿದೆ, ಹೃದಯ ಬಿಡುತ್ತೆ, ಹೆಚ್ಚಾಗಿದೆ ನೋಡ್ರಿ ಅಂತ ಅವ್ರ ಕೇಳ್ಬೇಕಂತಲೇ ಇಲ್ಲ, ನಿಮ್ಗೇನೆ ಗೊತ್ತಾಗ್ಬಿಡ್ತದೆ. ಒಂದು ವೇಳೆ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಳ್ಳೋಣ, ಆತ್ಮಿಕ ಸ್ಥಿತಿಯಲ್ಲೇ ಸ್ಥಿತರಾಗೋಣ. ಆತ್ಮದ ನೈಜ ಗುಣ ಏನಿದೆ, ಶಾಂತಿಯ ಸ್ಥಿತಿಯಲ್ಲಿ ಮಗ್ನರಾಗೋಣ. ಆವಾಗ ದೇಹದ ಮೇಲಾಗುವ ಪರಿಣಾಮ ಏನು ಇದನ್ನು ಗುರುತಿಸ್ಬೋದು. ನಿಮ್ಮ ಶ್ವಾಸೋಚ್ಛ್ವಾಸ, ಹೃದಯ ಬಡಿತ, ಆಮೇಲೆ ರಕ್ತದ ಒತ್ತಡ ಎಲ್ಲ ನಾರ್ಮಲ್. ಪಂಚ ಇಂದ್ರಿಯಗಳು ಸಹಿತ ತಣ್ಣಗೆ ಕುಂತಿರುತ್ತವೆ, ಏನು ಗಲಾಟೆ ಮಾಡಂಗಿಲ್ಲ. ಟೈಮಿಗೆ ಕ್ರೋಧ ಬಂದಾಗ ಕಣ್ಣು ಗಲಾಟೆ ಮಾಡ್ತಾ ಇರ್ತದೆ, ದುರದುರ ಅಂತ ಕೆಂಪಾಗಿ ನೋಡ್ಬೋದು, ಬಾಯಿ ಒದರಾಡ್ಬೋದು. ಮನಸ್ಸಿನ ಸ್ಥಿತಿ ಏರ್ಪೇರಾದ ಕೂಡಲೇ ಪಂಚೇಂದ್ರಿಯಗಳು ವರ್ತನೆ ಚೇಂಜ್ ಆಗ್ತದೆ. ಒಂದೇಳೆ ಮನಸ್ಸನ್ನು ನೀವು ಶೀತಲ ಇಟ್ಕೊಂಡ್ಬಿಟ್ರೆ ನಿಮ್ಮ ಪಂಚೇಂದ್ರಿಯಗಳು ತಣ್ಣಗೆ ಕುಂತಿರುತ್ತವೆ. ಶ್ವಾಸೋಚ್ಛ್ವಾಸ ಹೃದಯ ಬಿಡಿತ ನಾಡಿ ಬಿಡಿತ ಇವರೆಲ್ಲ ಏನೇನು ಟೆಸ್ಟ್ ಮಾಡ್ತಾರೋ ಡಾಕ್ಟರ್ಸ್ ಎಲ್ಲನ ನಾರ್ಮಲ್. ಯಾವಾಗ ಇದು ನಾರ್ಮಲ್ ಆದಾಗ. ಅದಕ್ಕೋಸ್ಕರ ಈಗ ಒಂದು 5 ನಿಮಿಷ ಮನಸ್ಸಿನ ಸ್ಥಿತಿಯನ್ನು ಒಳ್ಳೆ ಆತ್ಮಸ್ಥಿತಿಯಲ್ಲಿ ಚಿತ್ತಗೊಳಿಸೋಣ. ಓಂ ಶಾಂತಿ.